యజ్ఞం కర్మచక్షుం స్వరమణిమనుజాచ్యై సదా దివ్యమానం విష్ణుం వందే సదాహం సకల జగదనాద్యంతమానందదం తం. కృష్ణ భట్టాచార్య శారీర బ్రహ్మణం సయత్రయమాత్మా బల్యం నేత్య సమ్మోహమివ నేతి యథయేనం ఏతే ప్రాణాః అపి సమాయంతి స ఏతాః తేజోమాత్రాః సమభ్యాతదానో హృదయమేవ అన్వవక్రామతి సయత్రైవ చక్షుషః పురుషః పరాన్ పర్యావర్తతే అథ అరూపజ్ఞో భవతి. ఇక సర్వేషాం పరకారిత్వాత్ బల్యో విష్ణుః శారీర బ్రహ్మణ అదకు భాష్య సర్వేషాం పరకారిత్వాత్ బల్యో విష్ణు ప్రకీర్తితః. దేవరికి బల్య అన్న పద ఇదే, అదకే సర్వేషాం పరకారిత్వాత్ బల్య నకేవలం మే భవతశ్చ రాజన్ ఇదియల్ల, ಎಲ್ಲರಿಗೂ ಫಲ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡೋದರಿಂದ ವಿಷ್ಣುವಿಗೆ ಬಲ್ಯ ಅಂತ ಕರೀತಾರೆ. ಅದಕ್ಕೆ ಬಲ್ಯಂ ನೇತ್ಯ, ಪರಮಾತ್ಮನನ್ನು ಸೇರಿ, ಬಲಪ್ರದನಾದ ಪರಮಾತ್ಮನನ್ನು ಸೇರಿ. ತಂ ಯದಾ ಪ್ರಾಪ್ಯ ಜೀವಾತ್ಮ ಮೃತೇ ಪೂರ್ವಂ ವಿಮುಗ್ಧತಾಂ ಯಾತಿ ವಿಷ್ಣು ತದಾ ದೇವ ಯಾಂತಿ ತೇಜಸ್ವರೂಪಿಣಃ. ತಂ ಯದಾ ಪ್ರಾಪ್ಯ ಜೀವಾತ್ಮ, ಯಾವಾಗ ಪರಮಾತ್ಮನನ್ನು ಹೊಂದಿ ಜೀವಾತ್ಮ ಹೊರಡ್ತಾನೆ, ಮೃತೇಹೇ ಪೂರ್ವಂ ಸಾವಿಗಿಂತ ಮುಂಚಿತವಾಗಿ, ವಿಮುಗ್ಧತಾಂ ಮೂರ್ಛಾವಸ್ಥೆಗೆ ಹೋಗ್ತಾನೆ, ಅಂದರೆ ಮೈ ಎಚ್ಚರ ತಪ್ಪ ಹೋಗ್ತಾನೆ. ಯಾತಿ ವಿಷ್ಣು ತದಾ ದೇವಾಹ, ಮುಂದೆ ವಿಷ್ಣುವನ ಜೊತೆ ಹೊಡುತ್ತಾನೆ, ದೇವತೆಗಳೆಲ್ಲ ವಿಷ್ಣುವನ್ನು ಅನುಸರಿಸಿ ಮುಂದೆ ಹೋಗ್ತಾರೆ. ಯಾಂತಿ ತೇಜಸ್ವರೂಪಿಣಃ, ತೇಜರೂಪಿಗಳಾದ ದೇವತೆಗಳೆಲ್ಲ ವಿಷ್ಣುವ ಜೀವನನ್ನು ಕರ್ಕೊಂಡು ಹೋಗ್ತಕ್ಕಂಥ ವಿಷ್ಣುವನನ್ನು ಹಿಂಬಾಲಿಸಿ ತಾವು ತೆರಳುತ್ತಾರೆ. ತಾನಾದಾಯ ಹರಿಶ್ಚಕ್ಷುಸ್ಥಾನಾತ್ ಹೃದಯ ಮಾವ್ರಜೇತ್, ಅವನ್ನೆಲ್ಲ ಕರ್ಕೊಂಡು ಬಿಟ್ಟು ಹರಿ ಹಿ ಹರಿಯೋ ಚಕ್ಷುಸ್ಥಾನಾತ್ ಕಣ್ಣಿನ ಸ್ಥಳದಿಂದ, ಹೃದಯ ಮಾವ್ರಜೇತ್ ಹೃದಯ ಸ್ಥಳಕ್ಕೆ ಬರ್ತಾನೆ. ತದಾನ ಕಿಂಚಿತ್ ಜಾನಾತಿ, ಆಗ ಜೀವನಿಗೆ ಭಾಷ್ಯ ಜ್ಞಾನ ಯಾವಿರೋದಿರೋದಿಲ್ಲ. ಜೀವೋ ಬ್ರಹ್ಮ ಸಮಾಶ್ರಿತ, ಜೀವನು ಬ್ರಹ್ಮನನ್ನು ಸಮಾಶ್ರಯ ಮಾಡಿರೋದ್ರಿಂದ ಅವನೇನು ಗೊತ್ತಾಗೋದಿಲ್ಲ. ಆಗ ಇತಿ ಚ ಏನಂ ಬಲ್ಯಂ ಅಭಿ ಸಮಾಯಾಂತಿ ಪರಾಕ್ ಸ್ಥಿತ ಚಾಕ್ಷುಷೋ ಭಗವಾನ್ ಪ್ರತ್ಯಕ್ ಪರಾವರ್ತತೆ. ಚಕ್ಷುರಿಂದ ಪರಮಾತ್ಮ ಈ ಕಡೆಗೆ ಬಂದು ಹೃದಯ ಪ್ರವೇಶಕ್ಕೆ ಬರ್ತಾನೆ. ಇಂಧೋ ಹವೈ ನಾಮ ಏಷ ಯೋಯಂ ದಕ್ಷಿಣೇ ಅಚ್ಛನ್ ಪುರುಷ ಇತ್ಯಾದಿ ಶ್ರುತೇಹೇ. ದಕ್ಷಿಣ ಅಕ್ಷಿಯಲ್ಲಿರತಕ್ಕಂಥ ಭಗವದ್ ರೂಪಕ್ಕೆ ಇಂಧ ಅಂತ ಇನ್ನೊಂದು ಹೆಸರಿದೆ. ಇಂಧೋಹ ವೈ ನಾಮ ಏಷ ಯೋ ಅಯಂ ದಕ್ಷಿಣೇ ಅಕ್ಷನ್ ಪುರುಷ ಏಕೀಭವತಿ ನ ಪಶ್ಯತಿ ಇತ್ಯಾದಿ. ಹೃದಯ ಸಂಸ್ಥಿತೋ ಜೀವೋ ವಿಶೇಷೇಣ ಹರಿಸ್ತಥ ಚಕ್ಷುರಾದಿಷು ರೂಪಾಣಿ ಜಾಗ್ರತ್ಕಾಲೇ ತಯೋಸ್ತದಾ ಬಹೂನಿ ಸಂತಿ ತಾನೇವ ಯದಾ ಏಕೀಭಾವಮಾಪ್ನುಯು ಹೃದಯಸ್ಥೇನ ರೂಪೇಣ ತದಾ ಜೀವೋ ನ ಕಿಂಚನ ಜಾನಾತೀತಿ ವಿದುಃ ಪ್ರಾಜ್ಞಾಃ ತದಾ ವಿಷ್ಣೋಸ್ವತೇಜಸ ದ್ಯೋತತೆ ಹೃದಯ ಹೃದಯಗ್ರಂಚ ತೇನ ದ್ವಾರೇಣ ಕೇಶವ ನಿಷ್ಕ್ರಾಮೇ ಜೀವಮಾದಾಯ ಪ್ರಾಣಏನಂ ಮನೋರಜೇತ್ ಪ್ರಾಣಮನ್ನೇ ತಥಾ ದೇವ ವಿದ್ಯಾಕರ್ಮ ಚ ಯೋಗ್ಯತಾ. ಹೃದಯ ಸಂಸ್ಥಿತೋ ಜೀವ ವಿಶೇಷೇಣ ಹರಿಸ್ತಥ. ನಿತ್ಯದಲ್ಲೂ ಜೀವದಲ್ಲಿರತಕ್ಕಂಥ ಜಾಗ ಯಾವುದು? ಹೃದಯ, ದೇಹದೊಳಗೆ ಹೃದಯದಲ್ಲಿ ಇರ್ತಾನೆ. ದೇವರು ಕೂಡ ಅವನ ಅಂತ ಬಿಂಬರೂಪಿಯಾಗಿ ಅಲ್ಲಿರ್ತಾನೆ. ಚಕ್ಷುರಾದಿಷು ರೂಪಾಣಿ ಜಾಗ್ರತ್ಕಾಲೇ ತಯೋಸ್ತದ, ಚಕ್ಷುಸ್ಸು ಹೃದಯ ಕಂಠ ಮೊದಲಾದ ಸ್ಥಳಗಳಲ್ಲಿ ಮತ್ತು ಜಾಗ್ರತ್ಕಾಲದಲ್ಲಿ ಪರಮಾತ್ಮ ಆಯಾ ಸ್ಥಳದಲ್ಲಿ ಬೇರೆ ರೂಪಗಳಿಂದ ಇರ್ತಾನೆ. ಬಿಂಬರೂಪದಿಂದ ಇಲ್ಲಿರ್ತಾನೆ, ವಿಶ್ವಾದಿ ರೂಪಗಳಿಂದ ಬೇರೆ ಕಡೆ ಇರ್ತಾನೆ. ಪರಮಾತ್ಮ ಬಿಂಬರೂಪದಲ್ಲಿ ಯಾವಾಗಲೂ ಇಲ್ಲಿರ್ತಾನೆ, ಹೃದಯದಲ್ಲೇ ಇರ್ತಾನೆ. ವಿಶ್ವ ತೇಜಸ್ಸಾದಿ ರೂಪಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿರ್ತಾನೆ. ಬಹೂನಿ ಸಂತಿ ತಾನೇ ವಾ ಯದಾ ಏಕೀಭಾವ ವಾಪ್ನುಯುಹು. ಆವಾಗ ಮೃತಿಕಾರದೊಳಗೆ ಎಲ್ಲಾ ದೇಹದ ರೂಪಗಳೆಲ್ಲ ಎಲ್ಲಿ ಬರುತ್ತೆ? ಬಿಂಬ ರೂಪದಲ್ಲಿ ಸೇರ್ಕೊಂಡ್ಬಿಡುತ್ತೆ ಕೊನೆಯ ಕಾಲದಲ್ಲಿ ಅಲ್ಲಿ ಬರುತ್ತೆ. ಜಾನಾತೀತಿ ವಿದುಃ ಪ್ರಾಜ್ಞಾಹ. ಆವತ್ತು ಏನಾಗುತ್ತಾಗ ತದಾ ಜೀವೋ ನ ಕಿಂಚನ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಸುಪ್ತರಾಗಿ ಬಿಡೋದ್ರಿಂದ ಜೀವನಿಗೆ ಯಾವ ಹೊರಗಿನ ಜ್ಞಾನ ಯಾವುದು ಬರೋದಿಲ್ಲ, ಡೀಲಿಂಗ್ ಆಗಿಬಿಡ್ತಾನೆ ಪೂರ್ತಿಯಾಗಿ. ಜೀವ ನಾವು ನೋಡ್ಬೇಕಾದ್ರೆ ತತ್ವಾಭಿಮಾನ ದೇವತೆಗಳ ಮೂಲಕ ನೋಡ್ಬೇಕು. ಅವರೆಲ್ಲ ಇಲ್ಲಿ ಬಂದು ಸೇರೋದ್ರಿಂದ ಯಾವುದು ವರ್ಕ್ ಮಾಡೋದಿಲ್ಲ. ಜೀವೋ ನ ಕಿಂಚನ ಜಾನಾತಿ ಇತಿ ವಿದುಃ ಪ್ರಾಜ್ಞಾ ತದಾ ವಿಷ್ಣು ಸ್ವತೇಜಸ ಜ್ಯೋತತೆ ಹೃದಯ ಅಗ್ರಂಚ. ಆಗ ವಿಷ್ಣುವಿನ ಅನುಗ್ರಹದಿಂದಾಗಿ ಹೃದಯದ ತುದಿಯ ಭಾಗದಲ್ಲಿ ಬೆಳಕು ಬೀಳಕ್ಕೆ ಶುರುವಾಗುತ್ತೆ. ಯಾರಿಗಿದೆಲ್ಲ ಕೂಡ ಎಲ್ಲರಿಗೂ ಅಲ್ಲ, ಯಾರಿಗೆ ಅಪರೋಕ್ಷ ಜ್ಞಾನವನ್ನು ಹೊಂದಿ ಚರ್ಮದೇಹ ಬಿಟ್ಟು ಹೋಗೋರು ಇದು ಕಾಣಿಸೋದು. ತೇನ ದ್ವಾರೇಣ ಕೇಶವ ನಿಷ್ಕ್ರಾಮೇ ಜೀವ ಮಾದಾಯ. ಆ ದ್ವಾರದಿಂದ ಪರಮಾತ್ಮ ಜೀವನನ್ನು ಕರ್ಕೊಂಡು ಹೊರಡುತ್ತಾನೆ. ಪ್ರಾಣ ಏನಂ ಮರು ಹೃದಯ, ಪ್ರಾಣದೇವರು ಅವ್ರ ಹಿಂದೆ ಹೋಗ್ತಾರೆ. ಪ್ರಾಣ ಮನ್ನೇ ತಥಾ ದೇವಾಹ, ಉಳಿದ ದೇವತೆಗಳು ಪ್ರಾಣದೇವರನ್ನು ಅನುಸರಿಸಿ ಅವರು ಹೋಗ್ತಾರೆ. ವಿದ್ಯಾ ಕರ್ಮಚ ಯೋಗ್ಯತಾ, ಜೀವನ ಜೊತೆಗೆ ಏನೇನು ಹೋಗುತ್ತೆ? ವಿದ್ಯಾ ಕರ್ಮಚ ಯೋಗ್ಯತಾ, ವಿದ್ಯಾ ಅವನು ಸಂಪಾದನೆ ಮಾಡಿದ ಜ್ಞಾನ ಜೊತೆ ಹೋಗುತ್ತೆ, ಕರ್ಮ ಮಾಡಿದ ಸಾಧನೆ ಜೊತೆ ಹೋಗುತ್ತೆ, ಯೋಗ್ಯತಾ ಅವನ ಯೋಗ್ಯತೆ ಸಮೇತ ಹೋಗ್ತಾನೆ. ವಿದ್ಯೆ ವಿದ್ಯಾ ಅಂದ್ರೆ ಜ್ಞಾನನೇ, ಜ್ಞಾನ ಸಮೇತ ಹೋಗ್ತಾನೆ ಜೀವ. ಮಾಡಿದ ಸಾಧನೆಯ ಜ್ಞಾನ ಎಲ್ಲ ಇದೆ, ಬೇರೆ ಪುಣ್ಯಕಾರ್ಯಗಳೆಲ್ಲ ಸೇರಿದೆ. ಹುಣ್ಣೆ ಹುಣ್ಣೆ ಹೌದು, ಅದು ಹೇಳಿದ್ದಾರೆ ಆಚಾರ್ಯ. ಪತಿತಶ್ಚಾಶ್ಚ ದೇಹಸ್ಯ ಕಾಷ್ಟ ವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾಯಿತಿ. ಮಹಾಭಾರತದಲ್ಲಿ ಭೀಮಸೇನ ದೇವರ ಮಾತು, ಒಬ್ಬ ದೇಹ ಬಿಟ್ಟೋದ ಮೇಲೆ ಜೀವನದಿಂದ ಉಳಿಯೋದು ಮೂರು, ವಿದ್ಯಾಕರ್ಮ ಸುತ. ವಿದ್ಯಾಕರ್ಮ ಜೊತೆ ಹೋಗುತ್ತೆ, ಸುತ ಮಕ್ಕಳು ಇಲ್ಲೇ ಉಳ್ಕೋತಾರೆ. ಇದು ಮೂರು ರೀತಿಯಲ್ಲಿ ಸಾಧನೆ ಅಂತ ಕರೆದಿದ್ದಾರೆ ಉಪನಿಷತ್ತು. ಅದಕ್ಕೆ ತಯಾರಿಯಾಗಿ ಹೇಳ್ತಾ ಇದೆ, ವಿದ್ಯಾಕರ್ಮ ಚ ಯೋಗ್ಯತಾ ಇದು ಮಹಾಮೀಮಾಂಸಾಯ. ಯೋಗ್ಯತೆ ಮಾತ್ರ ಬದಲಾಗೋದಿಲ್ಲ, ಯೋಗ್ಯತೆ ಸಮೇತ ಹೋಗ್ತಾರೆ. ಆ ಸ್ವರೂಪ ಯೋಗ್ಯತೆ ಅನ್ನೋದು. ಕರ್ಮಾಭಿಮಾನಿ ಗರುಡು ಬ್ರಹ್ಮಜ್ಞಾನಾಭಿಮಾನವಾನ್ ಪೂರ್ವ ಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ. ಕರ್ಮಾಭಿಮಾನಿ ಯಾರು ಅಂದರೆ ಗರುಡ, ಜ್ಞಾನಾಭಿಮಾನಿ ಬ್ರಹ್ಮದೇವರು ವಾಯುದೇವರು. ಪೂರ್ವ ಪ್ರಜ್ಞಾ ಯೋಗ್ಯತಾ ಸ್ಯಾತ್, ಪೂರ್ವ ಪ್ರಜ್ಞಾ ಅನ್ನೋ ಪದ ಇದೆ. ಪೂರ್ವ ಪ್ರಜ್ಞಾಗೆ ಅರ್ಥ ಏನು ಅಂದರೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿ ದೇವತೆ. ತದಭಿಮಾನಿನಿ ಏತೇಪಿ ವಿಷ್ಣುಂ ಗಚ್ಚಂತಂ ಮನುಯಾಂತಿ ಸದೈವಹಿ. ದೇಹದಿಂದ ಹೊರಗೊಡತಕ್ಕಂಥ ವಿಷ್ಣುವನ್ನು ಅನುಸರಿಸಿ ಇವರೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ವಾಯುರುಜ್ಞಾನಾತ್ಮಕಶ್ಚೈವ ಪ್ರಾಣಾತ್ಮಕ ಇತಿ ದ್ವಿಧಾ. ವಾಯುದೇವರು ಜ್ಞಾನಾತ್ಮಕರಾಗಿಯೂ ಇದ್ದಾರೆ, ಪ್ರಾಣಾತ್ಮಕರಾಗಿ ಇದ್ದಾರೆ. ಪ್ರಾಣಾತ್ಮಕರಾಗಿ ದೇಹವನ್ನು ರಕ್ಷಣೆ ಮಾಡಿ ಇಂದ್ರಿಯಗಳನ್ನು ಆಯಾ ವಿಷಯಗಳಲ್ಲಿ ಪ್ರವರ್ತನೆ ಮಾಡಿಸ್ಕೊಂಡಿರ್ತಾರೆ. ಜ್ಞಾನರೂಪರಾಗಿ ಜ್ಞಾನವಿನಿಂದ ಹೋಗುತ್ತಲ್ಲ, ಅಭಿಮಾನಿ ದೇವತೆಗಳಾಗಿ ಫಾಲೋ ಮಾಡ್ತಾರೆ. ಅನುಯಾತಿ ಶಶಿಕೇಶಂ ಸರ್ವೈರ್ದೇ ವೈಸವನ್ವಿತಃ. ಋಷಿಕೇಶರಾದ ಶ್ರೀಹರಿಯ ಋಷಿಕೇಶ ಜಾತಕ್ಕೆ ಉಪಯೋಗಿಸಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳ ಸಮೇತ ಹೋಗೋದ್ರಿಂದ ಋಷಿಕೇಶಂ ಅನುಯಾತಿ ಸರ್ವೈರ್ದೇವೈ ಸಮನ್ವಿತ, ಎಲ್ಲ ದೇವತೆಗಳ ಜೊತೆಗೆ ಹೊರಡ್ತಾರೆ. ದೇಹ ಬಿಟ್ಟು ಹೋದಾಗ ಹೋಗ್ತಕ್ಕಂಥ ರೀತಿ ಪೂರ್ವ ಪ್ರಜ್ಞಾ ಅಂತೇಳಿ ಯೋಗ್ಯತಾ ಅಂತೇಳಿ. ಪೂರ್ವ ಪ್ರಜ್ಞಾ ಅಂದರೆ ಯೋಗ್ಯತಾ, ಜೀವನ ಸ್ವರೂಪ ಯೋಗ್ಯತೆ ಏನೇ ಅಂತ ಕರೀತಾರೆ. ಅದು ಬೇಸಿಕ್ ನಾಲೆಡ್ಜ್ ಅವನಿರೋ. ಇದೆಲ್ಲ ಅಕ್ವಾಲಿಟಿ, ಒಬ್ಬೊಬ್ರು ಹೋಗೋದು ಬೇರೆ. ಬಿಲ್ಲೇ ಹೋಗ್ತಾರೆ, ಈಗ ವಾಯುದನ ಅನುಸರಿಸಿ ಹೋಗ್ತಾರೆ ಒಬ್ಬೊಬ್ರೆ. ಎಲ್ಲೆಲ್ಲಿ ಹೋಗ್ತಾರೆ ಹೋಗ್ಬೇಕಾದ್ರೆ ಎರಡು ಭಾಗ, ಒಂದು ಭಾಗ ಅಪೃಷ್ಟ ಜ್ಞಾನಿಯಾಗಿ ಮುಕ್ತನಾಗೋ ಕಾಲ, ಇನ್ನೊಂದು ಕಡೆ ಬರೀ ಸಾಯೋ ಕಾಲ. ಬರೀ ಸಾಯ ಕಾಲದಲ್ಲಿ ಭಾಗಶಃ ಫಾಲೋ ಮಾಡಿ ಭಾಗಶಃ ಮೂರು ರೂಪಕ್ಕೆ ಹೋಗ್ತಾರೆ. ಇಲ್ಲ ಆಗ್ಬಿಟ್ರೆ ಭಾಗಶಃ ಫಾಲೋ ಮಾಡೋ ಪ್ರಸಂಗ ಬರೋದಿಲ್ಲ. ಅವರೆಲ್ಲ ಅವನು ಮುಕ್ತಿ ಹೋಗ್ತಿದ್ದಾನಾದ್ರಿಂದ ಹೋಗೋ ರೀತಿನೇ ಬೇರೆ ಆಗುತ್ತೆ. ಹಾಂ ಹೌದು, ಮಹಾಲಕ್ಷ್ಮೀ ದೇವಿ ಅಭಿಮಾನಿ ದೇವರು. ದೇವಲೋಕೇ ಚಿರಂ ರತ್ವಾ ಯಸ್ತು ಮುಕ್ತಿ ವ್ರಜಿಷ್ಯತಿ ಸತು ತದ್ದೇವತಾ ದ್ವಾರೇಣ ಉತ್ಕ್ರಾವತಿ ನ ಸಂಶಯ. ದೇವಲೋಕೇ ಚಿರಂ ರತ್ವಾ ಯಸ್ತು ಮುಕ್ತಿಂ ರಜಿಷ್ಯತಿ. ಮುಕ್ತಿ ಹೋಗೋರಲ್ಲೂ ಎರಡು ವಿಧ. ಕೆಲವರೆಲ್ಲ ಏನು ಮಾಡ್ತಾರೆ, ಈಗ ಒಂದು ಅಮುಕ್ತ ಸ್ಥಾನಕ್ಕೆ ಹೋಗೋದು ಒಂದು ಗುಂಪು, ಬ್ರಹ್ಮಾದಿ ಲೋಕದಲ್ಲಿ ಇನ್ನೊಂದು ಗುಂಪು. ಬ್ರಹ್ಮಾದಿ ಲೋಕದಲ್ಲಿ ಇರತಕ್ಕಂಥ ಗುಂಪು ದೇವಲೋಕೇ ಚಿರಂ ರತ್ವ, ಮುಕ್ತಿ ಬ್ರಹ್ಮದೇವರು ಕೊನೆಗೆ ಹೊರಡೋವರಿಗೂ ಉರಿದ ಸ್ಥಾನಕ್ಕೆ ಕರ್ಕೊಂಡು ಹೋಗೋವರಿಗೂ ಕೂಡ ದೇವಲೋಕಗಳು ಸುಶಾಗಿ ವಾಸ ಮಾಡ್ಕೊಂಡಿರ್ತಾರೆ, ಮುಂದೆ ಮುಕ್ತಿಗೆ ಹೋಗ್ತಾರೆ. ಸತ್ತು ತದ್ದೇವತಾ ದ್ವಾರೇನ ಉತ್ಕ್ರಾಮತಿರ ಸಂಶಯ. ಅವ್ರು ಎಲ್ಲಿ ಹೋಗ್ತಾರಾಗ ಬ್ರಹ್ಮದಿಂದ ಹೋಗೋದಿಲ್ಲ, ಆಯಾ ದೇವತಾ ದ್ವಾರದಿಂದ ಹೋಗ್ತಾರೆ. ಕಣ್ಣು ಮೂಗು ಬಾಯಿ ಈ ರೀತಿ ಹೋಗ್ತಾರೆ. ಮೊದಲೇ ಹೇಳಿದೆ ಅದನ್ನು, ಇಬ್ಬರು ಕೂಡ ಹೋಗೋದು ಕಣ್ಣು ಮೂಗು. ಸಾಮಾನ್ಯ ಸಾಯಿನೂ ಹೋಗ್ತಾನೆ, ಸಾಧ್ಯ ಮುಗಿಸ್ತಾನೂ ಹೋಗ್ತಾನೆ. ಸಾಧ್ಯ ಮುಗಿಸ್ತಾನು ಹೋಗ್ಬೇಕಾದ್ರೆ ಆಯಾ ಲೋಕಗಳಿಗೆ ಹೋಗ್ತಾನೋ, ಅವ್ರ ಸಾಧನೆ ಮುಗಿದೋಗಿದೆ, ಈಗ ಆಯಾ ಲೋಕದಲ್ಲಿ ಹಾಲ್ಟ್ ಮಾಡಿ ಮುಂದೆ ಹೋಗ್ತಾರೆ. ಅಲ್ಲಿ ಉಳಿದವರಾದರೆ ಆಯಾ ದೇವ ನಿಯಮಿತರಾಗಿ ತಾವು ಹೋಗ್ಬೇಕಾದ ಗತಿಗೆ ಹೋಗ್ತಾರೆ ಅಷ್ಟೇ. ಆಯಾ ಲೋಕದಲ್ಲಿ ವಾಸ ಮಾಡಕ್ಕೆ ಏನಾಗಿರ್ಬೇಕು, ಫಸ್ಟ್ ಅವರು ಪುಣ್ಯ ಸಾಮರ್ಥ್ಯ ಹೊಂದಿರಬೇಕು. ಅದು ಇವರಿಗೆಲ್ಲ ಇಲ್ಲ, ಆದ್ರಿಂದಾಗಿನೇ ಆ ದ್ವಾರ ಹೋಗಿ ಮುಂದೆ ತಮ್ಮ ತಮ್ಮ ಸ್ವರ್ಗ ನರಕ ಏನಾದ್ರೂ ಅಲ್ಲಿ ಹೋಗ್ಬಿಡ್ತಾರೆ. ಇವರು ಮಾತ್ರ ಸಾಧನೆ ಪೂರೈಸಿರೋದ್ರಿಂದ ಯಾವ ದೇವಲೋಕದಲ್ಲಿ ವಾಸ ಮಾಡ್ತಕ್ಕಂಥ ಯೋಗ್ಯತೆ ಇದೆಯೋ ಆ ದೇವಲೋಕ ಹೋಗಿ ಅಲ್ಲಿದ್ದು ಕೊನೆಗೆ ಬ್ರಹ್ಮದೇವರ ಹತ್ರ ಹೋಗಿ ಅಲ್ಲಿ ಉಪದೇಶ ಪಡೋದು, ಆಮೇಲೆ ಎಲ್ಲರೂ ಬ್ರಹ್ಮದೇವರು ಫಾಲೋ ಮಾಡಿಕೊಂಡು ಬ್ರಿದಾಸ್ನಾನ ಮಾಡಿ ಮುಂದೆ ಮುಕ್ತಿ ಹೋಗ್ತಾರೆ. ವಿಷ್ಣೋರ್ ಲೋಕಂ ಸತು ತದ್ದೇವತಾ ದ್ವಾರೇಣ ಉತ್ಕ್ರಾಮತಿ ನ ಸಂಶಯ. ವಿಷ್ಣೋರ್ ಲೋಕಂ ಪರಂ ಗಚ್ಚನ್ ಉತ್ಕ್ರಾಮೇನ್ ಮೂರ್ಧ ಏವತು. ಇನ್ನು ವಿಷ್ಣುಲೋಕಕ್ಕೆ ಹೋಗೋರಿದ್ದಾರಲ್ಲ ಅವರು ಇದರಿಂದಾನೆ ಹೋಗ್ತಾರೆ, ಬ್ರಹ್ಮನಂದರಿಂದಾನೆ ಹೋಗ್ತಾರೆ ವಿಷ್ಣುಲೋಕಕ್ಕೆ ಅಂದರೆ ಹೇಳಿ ಅಮುಕ್ತ ಸ್ಥಾನಕ್ಕೆ. ಅದು ಪ್ರತಿಕಾಲ ಮೊದಲು ಅಪ್ರತಿಕಾಲ ಮೊದಲು ಇದೊಂದು ಹೊಸ ವಿಷಯ. ಇದು ಸಾಮಾನ್ಯ ಏನು ತಿಳ್ಕೊಂಡಿರ್ತಾರೆ ಎಲ್ಲರೂ ಕೂಡ, ಎಲ್ಲರೂ ಇಲ್ಲಿಂದಾನೆ ಹೋಗ್ತಾರೆ ಅಂತೇಳಿ, ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಅಲ್ಲಿಂದಾನೆ ಹೋಗೋದಿಲ್ಲ. ಯಾರು ವಿಷ್ಣುಲೋಕಕ್ಕೆ ಅಪ್ರತಿಕಾಲ ಮೊದಲು ಇರ್ತಾರಲ್ಲ ಅವರು ಮಾತ್ರ ಅಲ್ಲಿಗೆ ಹೋಗೋದು. ಅವ್ರು ಎಲ್ಲಿಗೆ ಹೋಗ್ತಾರೆ? ಅಮುಕ್ತ ಸ್ಥಾನದಲ್ಲಿ ವಿಷ್ಣುಲೋಕಕ್ಕೆ ಹೋಗ್ತಾರೆ. ಉಳಿದವರೆಲ್ಲ ಬ್ರಹ್ಮಾದಿ ಬೇರೆ ಲೋಕದಲ್ಲಿ ಇರ್ತಾರೆ. ಅವರು ಎಲ್ಲಿಗೆ ಎಲ್ಲಿಂದ ಹೋಗೋದಿಲ್ಲ ಅವರು, ಇಲ್ಲಿಂದ ಹೋಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅದು ಯಾರು ಅಪ್ರತಿಕಾಲ ಬರೋ ವ್ಯಾಪ್ತೋಪಾಸಕರು, ಅಪ್ರತೀಕರು ಪ್ರತೀಕವನ್ನು ಬಿಟ್ಟು ಉಪಾಸನೆ ಮಾಡೋರು ವ್ಯಾಪ್ತೋಪಾಸಕರು ಅಂತ ಅರ್ಥ. ಯಾರು ಬೈಪಾಸ್ ಮಾಡೋದಿಲ್ಲ, ಮತ್ತೆ ಆಮೇಲೆ ಬ್ರಹ್ಮದೇವರ ಜೊತೆಗೆ ಹೋಗ್ಬೇಕು. ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ, ಮೊದಲೇ ಹೋದ್ರು ಕೂಡ ಕಾಯ್ತಿರ್ತಾರೆ, ಬಂದ್ಮೇಲೆ ಮುಂದೆ ಹೋಗ್ತಾರೆ. ಎಷ್ಟೋ ಜನ ಯಾತ್ರಿಗಳು ಏನು ಮಾಡ್ತಾರೆ, ಮಧ್ಯೆ ಹೋಗಿರ್ತಾರೆ, ಮುಖ್ಯಸ್ಥರು ಬರೋ ಕಾಯ್ತಿರ್ತಾರೆ, ಆಮೇಲೆ ಬಂದು ಮತ್ತೆ ಬಂದ ಮತ್ತೆ ಕರ್ಕೊಂಡು ಹೋಗೋದಿಲ್ಲ ಇವರನ್ನ. ಅದು ಬರೋವರೆಗೂ ಮುಂದೆ ಹೋಗೋದಿಲ್ಲ. ಆ ರೀತಿಯಾಗಿ ಇವರೆಲ್ಲ ಮೊದಲು ಬರಬೇಕಾದ ಇವ್ರ ಧರ್ಮ, ಆಮೇಲೆ ಅವರು ಮುಖ್ಯಸ್ಥರು ಆಮೇಲೆ ಬರ್ತಾರೆ. ವಿಷ್ಣೋರ್ ಲೋಕಂ ಪರಂ ಗಚ್ಚನ್ ಉತ್ಕ್ರಾಮೇನ್ ಮೂರ್ಧ ಏವತು ತಥೈವ ಬ್ರಹ್ಮಣೋ ಲೋಕಂ ಸುಷುಮ್ನಾಯ ವಿಭೇದತಃ ಇತ್ಯಧ್ಯಾತ್ಮೆ. ಬೇರೆ ಲೋಕಕ್ಕೆ ಹೋದ್ರೆ ಬ್ರಹ್ಮಲೋಕಕ್ಕೆ ಹೋಗೋದವರು ಕೂಡ ಸುಷುಮ್ನಿಂದ ಹೋಗ್ತಾರೆ, ಸ್ವಲ್ಪ ರೂಟ್ ಚೇಂಜ್ ಆಗುತ್ತೆ, ಇಲ್ಲಿವರೆಗೂ ಬಂದು ಚೇಂಜ್ ಮಾಡ್ಕೋತಾರೆ. ಆದರೆ ಪೂರ್ತಿ ಹೋಗ್ಬೇಕಾದ್ರೆ ಇವ್ರ ಅಪ್ರತಿಕಾಲ ಬರೋದು ಮಾತ್ರ, ಉಳಿದವರೆಲ್ಲ ಆ ಸ್ಥಾನದಿಂದ ಬದಲಾಗ್ತಾರೆ. ತಥೈವ ಬ್ರಹ್ಮಣೋ ಲೋಕಂ ಸುಷುಮ್ನಾಯ ವಿಭೇದತಃ ಇತಿ ಅಧ್ಯಾತ್ಮೆ. ಮೇನ್ ಗೇಟ್ ಒಂದೇ ಇದ್ರೂ ಕೂಡ ಒಳಗೆ ಆ ಕಂಪಾರ್ಟ್ಮೆಂಟ್ ಎಲ್ಲ ಬೇರೆ ಆಗಿಬಿಡುತ್ತಲ್ಲ. ಆ ರೀತಿಯಾಗಿ ಸವಿಜ್ಞಾನೋ ಭವತಿ ಜೀವೇನ ಸಹಿತೋ ಭವತಿ. ಸವಿಜ್ಞಾನನಾಗ್ತಾನೆ ಅಂದರೆ ಜೀವನ ಸಮೇತ ಪರಮಾತ್ಮ ಹೊರಡ್ತಾನೆ. ಸ ವಿಜ್ಞಾನಂ ಜೀವಮೇವ ಅನ್ವವಕ್ರಾಮತಿ. ಆ ಜೀವನ ವಿಜ್ಞಾನ ಸಮೇತವಾಗಿ ಜೀವನನ್ನು ಅನುಸರಿಸಿ ತೆರಳುತ್ತಾರೆ ವಾಯುದೇವರು. ಜೀವ ಮಾರುಹ್ಯ ಗಚ್ಚತಿ ಭಗವಾನ್ ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಇತಿ ಹಿ ಉಕ್ತಂ. ಜೀವನನ್ನ ಮೇಲೆ ಏರಿ ಪರಮಾತ್ಮ ಹೊರಡುತ್ತಿದ್ದಾನೆ. ಅದನ್ನು ಈಗಾಗಲೇ ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಇತಿ ಹಿ ಉಕ್ತಂ. ಪ್ರಾಜ್ಞನಾಮಕ ಪರಮಾತ್ಮನಿಂದ ಏನಾಗಿದ್ದಾನೆ, ಅವನನ್ನು ಹೊರುವವನಾಗಿ ಮುಂದೆ ಹೋಗ್ತಾ ಇದ್ದಾನೆ ಜೀವ. ಯೋ ವಿಜ್ಞಾನೇ ತಿಷ್ಠನ್ ಯ ಆತ್ಮನಿ ತಿಷ್ಠನ್ ಇತ್ಯುಭಯೋಹೋ ಜೀವಾಭಿಪ್ರಾಯೇ ನಹಿ ಪಾಠ. ವಿಜ್ಞಾನಂ ತಿಷ್ಠ ವಿಜ್ಞಾನೇ ತಿಷ್ಠನ್ ಆತ್ಮನಿ ತಿಷ್ಠನ್ ಅಂತ ಹೇಳಬೇಕಾದ್ರೆ ವಿಜ್ಞಾನ ಆತ್ಮ ಶಬ್ದಗಳೆಲ್ಲ ಜೀವಾಭಿಪ್ರಾಯೇ ನಹಿ ಪಾಠ. ಜೀವ ಅಂತ ಹೇಳ್ತಾ ಇರೋದು ಎಲ್ಲಿ? ವಿಜ್ಞಾನ ಶಬ್ದಕ್ಕೆ ಜೀವ ಅಂತ ಅರ್ಥ, ವಾಯುದೇವರು ಅಂತ ಅರ್ಥ, ನಾರಾಯಣ ಅಂತ ಅರ್ಥ. ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ಅಂತ ನೋಡ್ಕೊಂಡು ಅರ್ಥ ಮಾಡಬೇಕು. ವಿಜ್ಞಾನೇ ತಿಷ್ಠನ್ ಅಂತ ಹೇಳಿದಾಗ ಜೀವನದಲ್ಲಿದ್ದು ಅಂತ ಅರ್ಥ, ವಿಜ್ಞಾನ ಸಹಿತ ಅಂತ ಹೇಳಿದಾಗ ವಾಯುದೇವರ ಜೊತೆಗೆ ಅಂತ ಅರ್ಥ. ಶಾರೀರ ಚೋಹಯೋಪಿ ಭೇದೇನ ಏನ ಮಧೀಯತೆ ಇತಿ ಭಗವದ್ವಚನಂ. ಇದೇ ವಿಷಯವನ್ನು ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡ್ತಾ ಶಾರೀರಶ್ಚ, ಇಲ್ಲಿ ಬಂದಿರೋ ವಿಜ್ಞಾನ ಯಾರು ಅಂದರೆ ಶಾರೀರ, ಉಭಯೇಪಿ ಭೇದೇನ ಏನ ಮಧೀಯತೆ. ಜೀವ ಪರಮಾತ್ಮರಿಗೆ ಭೇದವನ್ನು ಸ್ಪಷ್ಟವಾಗಿ ಎಲ್ಲ ವೇದದ ಶಾಖೆಗಳವರು ಹೇಳ್ತಾ ಇದ್ದಾರೆ. ಉಭಯೇಪಿ ಅಂದರೆ ಉಭಯೇಪಿ ಶಾಖಿನ ಅಂತ ಅರ್ಥ, ಶಾಖಿ ಶಾಖಿನೋ ಶಾಖಿನಃ ಅಂತ ಅರ್ಥ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ ಇತಿ ಚ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈ ಸರ್ವೈ ದೇವೈ ಪ್ರಾಣಃ ಭೂತಾನಿ ಸಂಪ್ರತಿಷ್ಠಂತಿ ಯತ್ರ. ಕೆಲವು ವಿಜ್ಞಾನಾತ್ಮನಾದ ಜೀವ ಮತ್ತು ಎಲ್ಲ ದೇವತೆಗಳು ಕೂಡ ಪರಮಾತ್ಮನಲ್ಲಿ ನೆಲೆಸಿರ್ತಾರೆ ಅಂತ ಇನ್ನೊಂದು ಕಡೆ ವಾಕ್ಯ ಇದೆ ಅಂತ ಕೋಟ್ ಮಾಡಿದರು. ಹೌದಾ? ಮೂರು ಸರಿ ಸಮೇತನೇ ಹೋಗೋದು, ಅದು ಹೋಗೋದಿಲ್ಲ ಅಲ್ಲಿ ಹೋದಾಗ, ಅಲ್ಲಿ ಹೊತ್ತು ಮುಂಚೆ ಹೋಗೋದಿಲ್ಲ. ಇಷ್ಟಾದ್ರೆ ಅವು ತುಂಬ ಸೂಕ್ಷ್ಮ ಶರೀರಗಳು. ಏಷ ಆತ್ಮ ನಿಷ್ಕ್ರಾಮತಿ ಇತಿ ಜೀವಾಂಗೀಕಾರೇ ಶರೀರಂ ನಿಹತ್ಯ ವಿದ್ಯಾ ಗಮಯಿತ್ವ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ಗುರುತೆ ಇತ್ಯಾದಿಕಂ ಅಯುಕ್ತಂ ಶ್ಯಾ. ಇಲ್ಲಿ ಏಷ ಆತ್ಮ ಅಂತ ಹೇಳಬೇಕಾದ್ರೆ ಅಲ್ಲಿ ಜೀವ ಅಂತ ಅರ್ಥ ಮಾಡಬಾರ್ದು, ಪರಮಾತ್ಮ ಅಂತ ಅರ್ಥ ಮಾಡಬೇಕು. ಏನಾಗುತ್ತಿಲ್ಲದೆ ಹೋದರೆ ಮುಂದೆ ಹೇಳ್ತಾರೆ, ಶರೀರಂ ನಿಹತ್ಯ ಶರೀರವನ್ನು ನಾಶ ಮಾಡಿ ಅವಿದ್ಯಾಂ ಗಮಯಿತ್ವ ಅವಿದ್ಯೆಯನ್ನು ಕಳೆದು ಬಿಟ್ಟು ಅನ್ಯತ್ ಬೇರೆಯ ನವತರಂ ಹೊಸದಾದ ನವಾನಿ ದೇಹಿ ಕಲ್ಯಾಣತರಂ ರೂಪಂ ಗುರುತೆ. ಕಲ್ಯಾಣತರ ಅಂದರೆ ಕಲ್ಯಾಣ ತಮವಾದ ಸ್ವರೂಪ ದೇಹವನ್ನು ಹೊಂದಾನೆ ಹೊಂದಿಸ್ತಾನೆ ಅಂತ ಹೇಳಿರೋದ್ರಿಂದ ಇದು ಜೀವನಿಗೆ ಅಪ್ಲೈ ಆಗೋದಿಲ್ಲ, ಪರಮಾತ್ಮನಿಗೆ ಅಪ್ಲೈ ಆಗೋ ಮಾತು. ನಹಿ ಜೀವ ಶರೀರಂ ನಿಹಂತ ನಿಹಂತ ಬಂದೆ ನೀ ತಪ್ಪಿಟ್ಟಾಗ್ಬಿಟ್ಟೆ, ಅದು ತಿದ್ಕೋಬೇಕಾದ್ರ. ನಹಿ ಜೀವ ನಿಹಂತ ಆಗಿದೆ ನಿಹತ್ಯ, ಆಮೇಲೆ ಅವಿದ್ಯಾಂ ಗಮಯತಿ. ಜೀವನಿಗೆ ಶರೀರ ನಾಶ ಮಾಡೋದಾಗಲಿ ಅವಿದ್ಯೆ ಕಡೆಯದಾಗಲಿ ಸಾಧ್ಯ ಇದೇನು? ಅದಕ್ಕೆ ಆತ್ಮ ಅಂದ್ರೆ ದೇವರು ಅಂತಾನೆ ಅರ್ಥ ಮಾಡೋದು. ಅದಿಷ್ಟು ತಪ್ಪಿಂಟಾಗಿದೆ, ಪದ ಪದನೇ ತಪ್ಪಿಂಟಾಗಿದೆ. ನಿಹತ್ಯ ಅವಿದ್ಯಾಂ ಅಷ್ಟೇ, ನಿಹತ್ಯ ಅವಿದ್ಯಾಂ ಎರಡು ಮೂರು ಅಷ್ಟರ ಹೆಚ್ಚು ಬಂದ್ಬಿಟ್ಟಿದೆ. ರೂಪ ನಿಹಂತಿ ಅಲ್ಲ ಅಲ್ಲ ತಪ್ಪು, ಶರೀರಂ ಹಾಗಿದ್ರೆ ಹೀಗೆ ಬಿಟ್ಕೋಬೇಕು, ನಿಹಂತಿ ಕಟ್ ಮಾಡಿಬಿಟ್ಟು ಅವಿದ್ಯಾಂ ಗಮಯತಿ ಹಾಗೆ ಓದ್ಕೋಬೇಕು. ಆ ರೀತಿ ಮಾಡಿದ್ರೆ ಬರುತ್ತೆ. ಇದು ಇಲ್ಲೋ ಇಲ್ಲಂತೂ ತಪ್ಪೇ ಇಲ್ಲಿರೋ ತಿದ್ಕೋಬೇಕು. ರೂಪಾಂತರಂ ಮಾ ಕರೋತಿ, ರೂಪಾಂತರ ತೊಗೊಳ್ಳೋ ಶಕ್ತಿ ಇಲ್ಲ, ಅವಿದ್ಯಾ ಕಲಿಯೋ ಶಕ್ತಿ ಇಲ್ಲ, ಶರೀರನ ಬಿಡೋ ಶಕ್ತಿ ಇಲ್ಲ. ಅಂದ್ಮೇಲೆ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಕ್ ಬರೋದಿಲ್ಲ. ನಚ್ಚ ಸರ್ವಮಯತ್ವ ಜೀವಸ್ಯ, ಮತ್ತೆ ಸರ್ವಮಯ ಅಂತ ಕರೆದಿದ್ದಾರೆ. ಸರ್ವಮಯತ್ವ ಜೀವನಿಗೆ ಎಲ್ಲಿದೆ? ಮಯ ಅಂದ್ರೆ ಪ್ರಧಾನ, ಸರ್ವಮಯತ್ವ ಜೀವನಿಗೆ ಇಲ್ಲ. ಆದ್ರಿಂದಾಗೇನೆ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಬಾರದು. ಬ್ರಹ್ಮೇತಿ ವಿಶೇಷಣಾಚ್ಯ, ಮುಂದೆ ಬ್ರಹ್ಮ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಇವೆಲ್ಲ ಪದಗಳು ಸೇರಿದಾಗ ಏನಾಯ್ತಲ್ಲಿ, ವಿಷ್ಣುವಿಗೆ ಅಪ್ಪೇ ಆಗುತ್ತೆ, ಬೇರೆಯವರಿಗೆಲ್ಲ. ಅದು ಹೇಳ್ತಾರೆ, ಸವಿಜ್ಞಾನೋ ಭವತಿ ಸವಿಜ್ಞಾನವೇ ಅನ್ವವ ಕ್ರಮತಿ ತಮ್ ವಿದ್ಯಾ ಕರ್ಮಣಿ ಸಮನ್ವಾರ ಭೇತೆ ಪೂರ್ವ ಪ್ರಜ್ಞಾಚ. ಇಷ್ಟೆಲ್ಲ ಹೇಳಿ ಇವ್ರು ಪ್ರಿಂಟ್ ಮಾಡಿಸ್ಬೇಕಾದ್ರೆ ಹಿಂದೂ ಮುಂದೆ ಮಾಡಿದ್ದಾರೆ. ಪ್ರಿಂಟ್ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಬೇಕು. ತದ್ಯಥಾ ತೃಣಜಲೂಕಾಹ ತೃಣಶ್ಚಾಂತಂ ಗತ್ವ ಇತ್ಯಾದಿ. ಯಥಾ ತೃಣಜಲೂಕೈವಂ ಭಗವಾನ್ ಪುರುಷೋತ್ತಮ ತೃಣಜಲಕ್ಕೆ ದೃಷ್ಟಾಂತ ಕೊಟ್ಟಿದ್ರು. ಹುಲ್ಲನ್ನ ಕಚ್ಚಾಗ್ತಕ್ಕಂಥ ಜಗಣೆ ಏನ್ ಮಾಡತ್ತೆ, ಆ ಹುಲ್ಲನ್ನು ತಿಂತ ಅದು ಮುಗಿದ ಮೇಲೆ ಇನ್ನೊಂದು ಜಂಪ್ ಆಗತ್ತೆ. ಆ ರೀತಿ ಜೀವನ ನೀರಿನಿಂದರಿಗೆ ಕರ್ಕೊಂಡು ಹೋಗ್ತಾರೆ. ಪುರುಷೋತ್ತಮ ಜೀವಶ್ಚ ಸೂಕ್ಷ್ಮರೂಪಂತು ಪ್ರಾಪ್ಯ ಸ್ಥೂಲಂ ಪರಿತ್ಯಜೆ. ಜೀವನ ಸೂಕ್ಷ್ಮ ರೂಪವನ್ನು ಇಟ್ಕೊಂಡು ಸ್ಥೂಲ ರೂಪವನ್ನ ಬಿಡಿಸ್ಬಿಡ್ತಾನೆ. ಇದಂ ಶರೀರಂ ಭೂತೇಶು ವಿಲಾಪಯತಿ ಕೇಶವ. ಈ ದೇಹ ಉಳ್ಕೊಂತಲ್ಲ, ಇದೇನಾಗತ್ತೆ, ಭೂತಗಳಲ್ಲಿ ಸೇರ್ಕೊಂಡ್ಬಿಡತ್ತೆ ಹೋಗ್ಬಿಟ್ಟು. ಪಂಚಭೂತದ ಶರೀರ ಆದವರಿಂದ ಪಂಚಭೌತಿಕ ದೇಹ ಅಲ್ಲ, ಅದೆಲ್ಲ ಡಿಕ್ಕಿ ಡಿಕ್ಕಿ ಆಗಿಬಿಟ್ಟು ಎಲ್ಲೇ ಹೋಗುತ್ತೆ, ಅಲ್ಲಲ್ಲಿ ಸೇರ್ಕೊಂಡು ಹೋಗ್ಬಿಡುತ್ತೆ ಪೂರ್ತಿಯಾಗಿ. ಅದು ಈ ಶರೀರ ಹೋಗೋದು ಬೇರೆ, ಸಾವಿರ ಜೀವ ಹೋಗೋದು ಬೇರೆ. ಶರೀರ ಅದು ಪಂಚಭೌತಿಕವಾದ್ರಿಂದ ಪಂಚಭೂತಗಳಲ್ಲಿ ಎಲ್ಲ ಡೆಸ್ಟ್ರಾಯ್ ವಾಪಸ್ ಹೋಗ್ಬಿಡುತ್ತೆ, ಅಲ್ಲಲ್ಲೇ ಜೀವ ಮಾತ್ರ ಮುಂದೋಗ್ತಾ. ಇದಂ ಶರೀರಂ ಭೂತೇಶು ವಿಲಾಪಯತಿ ಕೇಶವ ಅವಿದ್ಯಾಂಚೈವ ಜೀವಸ್ಯ ಗಮಯೇತ್ ಜ್ಞಾನ ಸರ್ಜನಾತ್. ಪರಮಾತ್ಮ ಜೀವನದ ಅವಿದ್ಯೆಯನ್ನ ಜ್ಞಾನವನ್ನು ಕೊಟ್ಟು ಅವಿದ್ಯೆಯನ್ನು ತೆಗೆದುಹಾಕಿಬಿಡ್ತಾ. ತದ್ಯಥಾ ಪೇಶಸ್ಕರಿ ಪೇಶಸೋ ಮಾತ್ರಾಂ ಉಪಾದಾಯ ಇತ್ಯಾದಿ. ಸ್ವರ್ಣಕಾರೋ ಎಷ್ಟು ಡೀಟೇಲ್ ಬರೀತಾರೆ ಅದಕ್ಕೆ. ಇಲ್ಲಿ ಪೇಶಸ್ಕಾರ ಅಂತ ಹೇಳಿ ಸ್ವರ್ಣಕಾರ ಅಂತ ಅರ್ಥ ಬರೆದ್ರು. ಸ್ವರ್ಣಕಾರ ಯಥಾ ಸ್ವರ್ಣಂ ಸ್ವರ್ಣಮಲಂ ಅಗ್ನೌ ನಿಹತ್ಯ ಚ. ಸ್ವರ್ಣಕಾರ ಒಂದು ಗೋಲ್ಡನ್ ಓರ್ ತಗೊಂಡ, ಏನ್ ಮಾಡ್ತಾನೆ ಚೆನ್ನಾಗಿ ಕಾಯಿಸ್ದ, ಅದು ಕೊಳೆಯೆಲ್ಲ ಏನಾಯ್ತಾಗ ಕಾಯಿಸ್ದಾಗ ಬಿಟ್ಟೋಯ್ತು ತೆಗೆದ. ಆಮೇಲೆ ನಿಹತ್ಯ ಚ ಶುದ್ಧೇನ ತೇನ ಚಾತ್ಮೇಷ್ಠಂ, ಶುದ್ಧವಾದ ಚಿನ್ನ ಬಂತು. ಆಮೇಲೆ ಏನ್ ಮಾಡ್ತಾನೆ, ಆತ್ಮೇಷ್ಟಂ ಕುರುತೇ ರೂಪ ಮಂಜಸ, ತನ್ನ ಬೇಕಾದ ಆಭರಣ ಮಾಡ್ತಾನೆ ನೋಡಿ. ಗೋಲ್ಡನ್ ಓರು ಆಮೇಲೆ ಚಿನ್ನ, ಅದರಿಂದ ಆಭರಣ, ಮೂರು ಸ್ಟೇಜ್ ಇದೆ. ಗೋಲ್ಡನ್ ಓರ್ ಇದ್ದಂತೆ ಅನಾಧಿಕಾರದ ಲಿಂಗದೇಹದಿಂದ ಕೂಡಿದ ಜೀವ ಇದ್ದಾನೆ, ಗೊತ್ತಾಯ್ತಾ. ಅಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಮಿಕ್ಸ್ ಆದಾಗ ಇಲ್ಲಿ ಬೇರೆ ದೇಹ ಮಿಕ್ಸ್ ಆಗಿಬಿಟ್ಟಿವೆ. ಇಲ್ಲಿ ಆಮೇಲೆ ಕಾಯಿಸ್ತಾನೆ, ಸಂಸಾರಕ್ಕೆ ತನ್ನ ತಾಪ ಕೊಡ್ತಾನೆ. ಅವಾಗ ಏನಾಗುತ್ತೆ, ಅವೆಲ್ಲ ಬಿಡ್ಲಕ್ಷಿತ್ವ ಆಗುತ್ತೆ. ಕೊನೆಗೆ ತಾನೇ ಅಂತ ಹಣ್ಣನ್ನು ಮುದ್ಗಾಯಿ ದೇಹ ಬಿಡಬಾರದೆ ಅನ್ಕೋತಾನೆ, ಬಿಟ್ಟು ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಅವ ಯೋಗ್ಯತೆ ತಕ್ಕಂತ ರೂಪವನ್ನು ಪರಮಾತ್ಮ ಸ್ವರೂಪ ದೇಹವನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಇಲ್ಲಿ ಸ್ವರ್ಣಕಾರನಾದ್ರೆ ಮಾಡ್ತಾನೆ, ದೇವರೇನ್ ಮಾಡ್ತಾನೆ ಅಭಿವ್ಯಕ್ತಿಗೊಳಿಸ್ತಾನೆ ಸ್ವರೂಪವನ್ನು. ಶುದ್ಧೇನ ತೇನ ಚಾತ್ಮೆ, ಆತ್ಮೇಷ್ಟಂ ಅಂದ್ರೆ ಏನು, ತನಗೆ ಇಷ್ಟವಾದ ತನಗೆ ಬೇಕಾದ ಆಭರಣ ಮಾಡ್ಕೊಳ್ಳೋ ಹಾಗೆ. ಕುರುತೇ ರೂಪ ಮಂಜಸ ಏವಂ ಸ ಭಗವಾನ್ ವಿಷ್ಣು ಜೀವ ಸ್ವರ್ಣಸ್ಯ ಯನ್ಮಲಂ. ಇದೇ ರೀತಿನೇ ಜೀವ ಅಂಬೋದು ಸ್ವರ್ಣ, ಅದರ ಮಲ ಇದೆ. ಏನೇನು ಅವಿದ್ಯ ಕಾಮಕರ್ಮಾದಿ ಕಾರ್ಮಕರ್ಮಾದ್ಯಂ ಆತ್ಮಾಗ್ನೌ ನಾಶ್ಯ ಸರ್ವಕೃತ. ತಾನೇ ಸುಡ್ತಕ್ಕಂಥ ಅಗ್ನಿ ಈಗ ಜ್ಞಾನಾಜ್ಞಾಗಿ ಪರಮಾತ್ಮವನ್ನು ಸುಟ್ಟುಬಿಟ್ಟು ಉದ್ಧಾರ ಮಾಡ್ತಾನೆ. ಸ್ವೇಚ್ಛೆಯ ಕುರುತೆ ರೂಪಂ ಯದ್ಯೋಗ್ಯಂ ತಸ್ಯ ಮುಕ್ತಿಗಂ. ಮುಕ್ತಿಯಲ್ಲಿ ಯಾವ ರೂಪ ಇರಲಿಕ್ಕೆ ಯೋಗ್ಯವಾಗಿದೆ ಅಂಥ ರೂಪವನ್ನು ಅವನಿಗೆ ಸ್ವರೂಪ ದೇಹವನ್ನು ಕೊಡ್ತಾನೆ. ಪಿತೃಜೀವ ಹೇಗೆ ಅಂದರೆ, ಪಿತೃಜೀವಶ್ಚ ಪಿತೃಂ ಸ ಗಾಂಧರ್ವಂ ತಸ್ಯ ಚೈವಹಿ. ಪಿತೃಗಣದ ಯೋಗ್ಯನಾದ ಜೀವನಿಗಾದರೆ ಆ ದೇಹವನ್ನು ಕೊಡ್ತಾನೆ, ಗಂಧರ್ವರಿಗಾದರೆ ಗಾಂಧರ್ವ ದೇಹ ಕೊಡ್ತಾನೆ. ದೈವಂತೂ ದೇವಜೀವಶ್ಯ, ದೇವಜೀವನಾಗಿದ್ದರೆ ಅವರಿಗೆ ದೇವತೆಯ ರೂಪವನ್ನು ಕೊಡ್ತಾನೆ. ಆಮೇಲೆ ನಿತ್ಯಾನಂದ ಪ್ರಜಾಪತ್ಯಂ ಪ್ರಜಾಪತೇ. ಬ್ರಹ್ಮಪತಿ ಯೋಗ್ಯನಾಗಿದ್ದರೆ ಆ ರೂಪ ಸಿಗತ್ತೆ. ಬ್ರಹ್ಮಣೋ ಬ್ರಹ್ಮಮೇವೇತಿ ಪ್ರಜಾಪತಿ ವಾಯು ಮೊದಲಾದವರು, ಬ್ರಹ್ಮದೇವರು ಬ್ರಹ್ಮದೇವರು ಅದೆಲ್ಲ ನಿತ್ಯಾನಂದ ಸ್ವರೂಪಕಂ. ಆದರೆ ಎಲ್ಲ ರೂಪಗಳು ಏನಾವೆಲ್ಲ ಸ್ವರೂಪ ದೇಹಗಳೆಲ್ಲ ನಿತ್ಯಾನಂದ ಸ್ವರೂಪಕಂ ಫಲಮಾನಂದ ಓಜಶ್ಚ ಸಹೋ ಜ್ಞಾನಮನಾಕುಲಂ ಸ್ವರೂಪಾಣ್ಯವ ಜೀವಶ್ಯ ವ್ಯಜ್ಯಂತೆ ಪರಮಾದ್ವಿಹೋಹು. ಎಲ್ಲ ಜೀವರ ಸಜ್ಜೀವರ ಸ್ವರೂಪದಲ್ಲಿ ಆನಂದಾದಿಗಳಿರೋದ್ರಿಂದ ಅಂತ ಆನಂದ ನಿತ್ಯಾನಂದ ಸ್ವಾಮೇಲೆ ಅವನು ವಾಪಸ್ ಹೋಗೋದಿಲ್ಲ. ಅದು ನಿತ್ಯಾನಂದ ಸ್ವರೂಪಕ, ನಿತ್ಯಾನಂದ ಸ್ವರೂಪಕವಾದ ರೂಪವನ್ನು ಕೊಡ್ತಾನೆ. నయోగ్యతా వినా నయోగ్యతాం వినా క్వాపి పూర్వ ప్రజ్ఞ అశ్రుతే క్వచిత్. అది యోగ్యతను ಬಿಟ್ಟಾಗಲಿ ಬೇರೆ ರೀತಿ ಪರಮಾತ್ಮ ಕೊಡು, ಯೋಗ್ಯತೆ ತಕ್ಕಂತೆ ಕೊಡ್ತಾನೆ ಹೊರತು ಯೋಗ್ಯತೆ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಪೂರ್ವ ಪ್ರಜ್ಞ ಅಶ್ರುತೇಹೇ ಕೊಜಿ, ಪೂರ್ಣ ಪ್ರಜ್ಞಾ ಶ್ರುತೇಹೇ, ಯೋಗ್ಯತೆಯನ್ನು ಬಿಟ್ಟು ಯಾತಕ್ಕೆ ಮಾಡೋದಿಲ್ಲ. ಪೂರ್ವ ಪ್ರಜ್ಞಾ ಶ್ರುತಿ ಹೇಳಿದೆ ಈಗಾಗಲೇ, ಪೂರ್ವ ಪ್ರಜ್ಞಾ ಆ ಶ್ರುತಿ ಹಿಂದೆ ಬಂದಿತ್ತು, ಪೂರ್ವ ಪ್ರಜ್ಞಾ ಅಂತೇಳಿ ಆ ಶ್ರುತಿ ಹೇಳ್ತಾ ಇದೆ. ಪೂರ್ಣಪ್ರಜ್ಞೆ ಪೂರ್ವ ಪ್ರಜ್ಞಾಕ್ಕೆ ಏನಂತ ಅರ್ಥ? ಯೋಗ್ಯತಾ ಅಂತ. ಸೊ ಯೋಗ್ಯತೆಯನ್ನು ಮೀರಿ ಯಾರು ಯಾರಿಗೂ ಕೊಡೋದಿಲ್ಲ. ಯದಾ ಮುಕ್ತೋ ಭವೇದ್ ಬ್ರಹ್ಮ ತದಾ ಬ್ರಹ್ಮಾತ ಮುಖ್ಯತಃ. ಯಾವ ಬ್ರಹ್ಮದೇವರು ಮುಕ್ತ ಆಗ್ತಾರಲ್ಲ, ಮುಖ್ಯವಾಗಿ ಬ್ರಹ್ಮ ಅಂದ್ರೆ ಅವರು. ಏವಂ ಪ್ರಜಾಪತಿಶ್ಚೈವ ತಥೈವಾನ್ನೇಪಿ ಸರ್ವಶಃ. ಮೊದಲು ಮುಕ್ತ, ಮೊದಲು ಬ್ರಹ್ಮ ಅಂದ್ರೆ ಬ್ರಹ್ಮಪತಿ ಯೋಗ್ಯರು ಅಂತ ಅರ್ಥ, ಮುಂದೆ ಬ್ರಹ್ಮ ಅಂದ್ರೆ ಮುಕ್ತ ಬ್ರಹ್ಮ ಅಂತ ಅರ್ಥ. ಇದೇ ರೀತಿ ಪ್ರಜಾಪತಿ ಮೊದಲಾದವರು ಕೂಡ ಮೊದಲಿಗೆ ಪದವಿ ಯೋಗ್ಯರು, ಆಮೇಲೆ ಪದವಿ ಪಡಿತಾರೆ, ಮುಕ್ತಿಯಲ್ಲಿ ಸತ್ಸಬ್ದವಾಚ್ಯರಾಗಿ ಇರ್ತಾರೆ. ಯಥಾಹಿ ಸ್ವರ್ಣ ರೂಪಾದ್ಯಂ ಮಲಹಾನೌ ಹಿತದ್ಭವೇತ್ ಪೂರ್ವಂತೋ ಯೋಗ್ಯತಾ ಮಾತ್ರಂ ದ್ವಿಜತ್ವಂ ಬಾಲಕೇ ಯಥಾ ಇತ್ಯಾದಿ ಚ. ಇನ್ನೊಂದು ದೃಷ್ಟಾಂತ ಕೊಟ್ರ ಆಚಾರ್ಯರು. ಯಥಾಹಿ ಸ್ವರ್ಣ ರೂಪ್ಯಾದ್ಯಂ ಮಲಹಾನೌ ಹಿತದ್ಭವೇತ್. ಸ್ವರ್ಣ ರೂಪ್ಯ, ಸ್ವರ್ಣ ಅಂದ್ರೆ ಚಿನ್ನ, ರೂಪ್ಯ ಅಂದ್ರೆ ಬೆಳ್ಳಿ. ಸೊ ಚಿನ್ನ ಬೆಳ್ಳಿ ಮೊದಲಾದವುಗಳು, ಚಿನ್ನ ಬೆಳ್ಳಿ ಅಂತ ಯಾವ ಮೊದಲು ಚಿನ್ನ ಅಂತ ಕರೆಯೋದಿಲ್ಲ, ಚಿನ್ನದ ಅದಿರು ಅಂತಾರೆ. ಆಮೇಲೆ ಬೆಳ್ಳಿ ಅನ್ನೋದಿಲ್ಲ, ಅದಿರು ಅಂತಾರೆ. ಯಾವುದು ಅದಾದ ಏನಂತಾರೆ? ಚಿನ್ನ ಅಂತಾರೆ. ಮಲಹಾನವು, ಮಲ ಪರಿಹಾರ ಆದಮೇಲೆ ಆ ಚಿನ್ನ ಅಂತ ಹೆಸರು ಬಂತು, ಮೊದಲು ಚಿನ್ನ ಅಂತ ಹೆಸರು ಬರೋದಿಲ್ಲ, ಚಿನ್ನದ ಅದಿರು ಅಷ್ಟೇ. ಅದೇ ರೀತಿ ಪೂರ್ವಂತೂ ಯೋಗ್ಯತಾ ಮಾತ್ರ. ಗೋಲ್ಡನ್ನೋರಿಗೆ ಏನು ಶಕ್ತಿ ಇದೆ? ಗೋಲ್ಡ್ ಆಗ ಶಕ್ತಿ ಇದೆ, ಆದರೆ ಐರನ್ನೋರಿಗೆ ಆ ಶಕ್ತಿ ಇಲ್ಲ. ಅದಕ್ಕೆ ಪೂರ್ವಂತೂ ಯೋಗ್ಯತಾ ಮಾತ್ರ ದೃಷ್ಟಾಂತ ಕೊಟ್ಟರು. ದ್ವಿಜತ್ವಂ ಬಾಲಕೇ ಯಥ. ಒಬ್ಬ ಹುಡುಗ ಬ್ರಾಹ್ಮಣ ಹುಡುಗ ಅಂತ ಕರೆದ್ರು, ಬ್ರಾಹ್ಮಣ ಹುಡುಗ ಅಷ್ಟೇ, ಬ್ರಾಹ್ಮಣನಲ್ಲ ಅವನು. ಬ್ರಾಹ್ಮಣನ ಆಗದೆ ಯಾವಾಗ? ಉಪನಯನ ಆದಮೇಲೆ. ಮೊದಲು ಏನಿದೆ ಅವನಿಗೆ? ಉಪನಯ ಬ್ರಾಹ್ಮಣನಾಗ ಯೋಗ್ಯತೆ ಇದೆ, ಉಪನಯನ ಮಾಡೋದು ಆಗಿಬಿಡ್ತಾನೆ. ಆ ಹುಡುಗರು ಯೋಗ್ಯ ಉಪನಯನ ಮಾಡಿದ್ರೆ ಆಗೋದಿಲ್ಲ ಅವರು. ಯಾಕೆ? ಏನಾಗಿದೆ, ಜನವಾರ ತಾನೇ ಹಾಕಿಬಿಟ್ರೆ ಯಾರು ಆಗ್ತಾರೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಯಾಕೆ? ಯೋಗ್ಯತೆ ಇದ್ದವ್ರಿಗೆ ಹಾಕ್ಬೇಕಲ್ಲ. ಅದೇ ಬೀಜ ಇದೆ, ಮಾವಿನ ಬೀಜ, ಮಾವಿನ ಮರ ಆಗ ಯೋಗ್ಯತೆ ಇದೆ ಅದಕ್ಕೆ, ಅದನ್ನು ಬೆಳೆಸಿದ್ರೆ ಮಾವಿನ ಮರ ಆಗತ್ತೆ. ಬೇವಿನ ಬೀಜ ಹಾಕಿದ್ರೆ ಆಗೋದಿಲ್ಲ, ಯಾಕೆ? ಯೋಗ್ಯತೆ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಈಗ ಯೋಗ್ಯತೆ ಅನ್ನೋದು ಸ್ವರೂಪದಲ್ಲಿರೋದ್ರಿಂದ ಸ್ವರೂಪ ಗುರುತಿಸಿ ಯಾರು ಹಾಕ್ತಾರೆ? ತೋಟದವನು ಏನು ಮಾಡ್ತಾನೆ, ಇಷ್ಟು ಬೀಜ ಕೊಟ್ಬಿಡ್ತಾನೆ, ಎಲ್ಲ ಸೆಲೆಕ್ಟ್ ಮಾಡ್ತಾನೆ, ಎಲ್ಲೆಲ್ಲಿ ಏನೇನು ಬೀಜ ಹಾಕು ಎಲ್ಲ ಹಾಕ್ತಾ ಹೋಗ್ತಾನೆ. ಆ ರೀತಿ ಪರಮಾತ್ಮ ಏನು ಮಾಡ್ತಾನೆ, ಸ್ವರೂಪಯೋಗ್ಯತೆ ಲೆಕ್ಕದ ಅಲ್ಲಲ್ಲಿ ಬೆಳೆಸ್ತಾ ಹೋಗ್ತಾನೆ. ಮಾವಿನ ತೋಟ ಬರೀ ಮಾವಿನದೇ ಆರಿಸ್ತಾನೆ, ಬರ್ತಾ ಯಾವ್ಯಾವ ತೋಟ ಮಾಡೋಕೆ ಅದನ್ನೇ ಮಾಡ್ತಾ ಹೋಗ್ತಾನೆ. ಅದು ಅವಾಗ ಬೀಜದ ಶಕ್ತಿ ಇಲ್ಲ, ಯಾರು ಮಾಡ್ಬೇಕು ಅದನ್ನ? ತೋಟಿಗ ಮಾಡಬೇಕು. ಅದೇ ರೀತಿ ಜೀವರಿಗೆ ಆ ರೀತಿ ಮಾಡೋ ಶಕ್ತಿ ಇಲ್ಲ, ಯಾರು ಮಾಡ್ತಾರ? ದೇವರು ಅದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಇದೆಲ್ಲ ಪರಿಜ್ಞಾನ ಇರೋದು ಯಾರಿಗೆ? ತೋಟಿಗನಿಗೆ ಹಾಗೋ, ದೇವರಿಗೆ ಜ್ಞಾನ ಇದೆ, ಅದೆಲ್ಲ ದೇವರು ಮಾಡುತ್ತಾನೆ. ಮೊದಲಿರೋದು ಮೊದಲು ಬ್ರಾಹ್ಮಣ ಅಂತ ಕರೆದ್ರೆ ಅವ್ ಯಕ್ಷರಿ ಚಿಕ್ಕ ಮಗು ಇರೋ ಉಪನಯನ ಆಗಿಲ್ಲ, ಅವ್ನು ಮಡಿಗೆ ಬರೋದಿಲ್ಲ, ಮಡಿಸಿದ್ರೆ ಬಡಿಸಿ ಯಾವುದಕ್ಕೂ ಮಡಿ ಬರೋದಿಲ್ಲ. ಬ್ರಾಹ್ಮಣ ಅಂತ ಕರೆಯೋದಿಲ್ಲ ಅವನನ್ನು, ಉಪನಯನ ಮೇಲೆ ಬರ್ತಾನೆ. ಮೊದಲು ಬ್ರಾಹ್ಮಣ, ಬ್ರಾಹ್ಮಣ್ಯಕ್ಕೆ ಯೋಗ್ಯ ಅಷ್ಟೇ ಅವನು, ಬ್ರಾಹ್ಮಣನಲ್ಲ, ಬ್ರಾಹ್ಮಣ್ಯಕ್ಕೆ ಯೋಗ್ಯ. ಆ ವಿಪನಯ ಆದ್ಮೇಲೆ ಮಾತ್ರ ಬ್ರಾಹ್ಮಣ. ಅದೇ ರೀತಿ ಉಪಕರ್ಮ ಆಗ್ಬೇಕು, ಪೂರ್ತಿ ಬ್ರಾಹ್ಮಣ ಆಗ್ಬೇಕು, ಉಪಕರ್ಮ ಆದ್ಮೇಲೆ ಪೂರ್ತಿ ಆಗೋದು. ಅಲ್ಲಿವರೆಗೂ ಬ್ರಹ್ಮಯಜ್ಞ ಇಲ್ಲ, ಉಪಕರ್ಮದೇ ಬ್ರಹ್ಮಯಜ್ಞ ಶುರುವಾಗ್ತದೆ. ಗೊತ್ತಾಯ್ತಿಲ್ಲ, ಅದು ಎರಡು ಹಂತ. ಯತಿಗಳಾದ್ರೂ ಅಷ್ಟೇನೆ, ಚಾತುರ್ಮಾಸ್ಯ ಮುಗಿದ್ರೆ ಪೂರ್ಣಾಧಿಕಾರ. ಒಂದು ಚಾತುರ್ಮಾಸ್ಯ ಮುಗಿಯೋದಕ್ಕಿಂತ ಮುಂಚೆ ಏನಲ್ಲ, ಪೂರ್ಣ ಯತಿಗಳಾಗದೆ ಇದು ಬರೋದಿಲ್ಲ. ಅದಕ್ಕೇನೆ, ಅದಕ್ಕಿಂತ ಮುಂಚೆ ಚಾತುರ್ಮಾಸ್ಯ ಮುಗಿಸ್ತಾ ವೃಂದಾವನಸ್ಥರಾಗಿಬಿಟ್ರೆ ಈಗ ಬೇರೆ ಕಡೆ ಅಲ್ಲಿ ಮಾಡೋದು ಯಾವ ಜೊತೆ ಮಾಡೋದಿಲ್ಲ, ಅದು ಬೇರೆ ಕಡೆ ಮಾಡ್ತಾರೆ. ಕಸ್ಕೊಂಡು ಆಗ್ಬೇಕು, ಏನಾದ್ರು ಮಾಡ್ಬೇಕು, ಒಟ್ಟು ಯಾಕಂದ್ರೆ ಒಟ್ಟವ್ರು ಬೇರೆ ವ್ಯಾವರ್ತನೆ ಮಾಡಿಬಿಡ್ತಾರೆ. ಈ ಗುಂಪಿ ಸೇರಿಸೋದಿಲ್ಲ ಅದು. ಇದೆ ಎಷ್ಟು ಹಂತ ಇದೆ ಆಗ್ಬೇಕಾದ್ರೆ. ಇವತ್ತು ಪಾಸ್ ಆಗೋದು ಬೇರೆ, ಫೈನಲ್ ಇಯರ್ ಬೇರೆ, ಪಾಸ್ ಆಗೋದು ಬೇರೆ, ಕಾನ್ವೊಕೇಶನ್ ಆಗೋದು ಬೇರೆ, ಅನೇಕ ಸ್ಟೇಜಸ್ ಇದೆ. ಆ ಥರ ಹಂತದಲ್ಲಿದೆ. ಪೂರ್ವಂತೂ ಯೋಗ್ಯತಾ ಮಾತ್ರ ದ್ವಿಜತ್ವಂ ಬಾಲಕೇ ಯಥ ಇತ್ಯಾದಿ ಚ. ಇವತ್ತು ಬಾಳೆ ಗಿಡದ ಮೊದಲು ಬಾಳೆಕಾಯಿ ಹೂ, ಬಾಳೆ ಹೂ ಅಂತಾರೆ ಫಸ್ಟ್, ಆಮೇಲೆ ಬಾಳೆಕಾಯಿ ಅಂತಾರೆ, ಆಮೇಲೆ ಬಾಳೆಹಣ್ಣು ಅಂತ ಕರೀತಾರೆ. ಮೂರು ಸ್ಟೇಜಲ್ಲಿ ಹ್ಯಾಕ್ ಕರೀತಾರೋ ಜೀವ ಬಾಳೆ ಬಾಳೆ ಅಂತ ಹೆಸರು ಕಾಮನ್ ಇದ್ರು ಕೂಡ ಬಾಳೆಹಣ್ಣಿನ ಪರ್ಪಸ್ತ ಬಾಳೆಕಾಯಿ ಮಾಡೋದಿಲ್ಲ, ಮತ್ತು ಬಾಳೆಕಾಯಿ ಪರ್ಪಸ್ತ ಬಾಳೆ ಹೂವು ಮಾಡೋದಿಲ್ಲ, ಅದು ಬಾಳೆ ಅಂತ ಕಾಮನ್ ಇದ್ರು ಕೂಡ. ಸೊ ಒಬ್ಬ ಉಪನಯನಾಗದಿದ್ದ ಹುಡುಗ ಬ್ರಾಹ್ಮಣ ಶಿಶುವಾಗಿದ್ದರೂ ಕೂಡ ಯಾವುದಕ್ಕೆ ಬರೋದಿಲ್ಲ, ಅವನೀಗ ಬ್ರಾಹ್ಮಣಕ್ಕೆ ಸೇರೋದಿಲ್ಲ. ಅದು ಯೋಗ್ಯತೆ ಇದೆ ಆದ್ದರಿಂದ ಬ್ರಾಹ್ಮಣ ಅಂತ ಕರೀತಾರೆ ಅಷ್ಟೆ. ಈ ಅದೆಲ್ಲ ಎಕ್ಸಾಂಪಲ್ ಕೊಟ್ಟ ಆಚಾರ್ಯರು. ದ್ವಿಜತ್ವ ಮುಕ್ತಿ ಯೋಗ್ಯ ಅಂದ್ರೆ ಹಾಗೆ, ಮುಕ್ತಿಗೆ ಯೋಗ್ಯ ಬೇರೆ, ಮುಕ್ತ ಬೇರೆ. ಮುಕ್ತ ಆದರೆ ಕೋರ್ಸ್ ಮುಗಿಸ್ಬಿಟ್ಟಿದ್ದಾನೆ, ಮುಕ್ತಿ ಯೋಗ್ಯ ಅಷ್ಟೇ ಅವನು. ಮುಕ್ತಿ ಯೋಗ್ಯನಾದ್ದರಿಂದ ಸಾಧನೆ ಮುಗಿಯೋವರೆಗೂ ಕೂಡ ಅವನು ಯೋಗ್ಯ ಯೋಗ್ಯ ಅಂತ ಹೆಸರೇ ಹೊರತು ಮುಕ್ತ ಅಂತ ಕರೆಯೋದಿಲ್ಲ. ಅದು ಮುಗಿದ ಮೇಲೆ ಮುಕ್ತ ಅಂತ ಕರೀತಾರೆ, ಯೋಗ್ಯತೆ ಅನಾಥ. ಹಾಂ, ಅದು ಚೇಂಜ್ ಆಗೋದೇ, ಏನಿರುತ್ತೋ ಅದು ಫಿಕ್ಸೆಡ್. ಯೋಗ್ಯ 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 ತಾರತಮ್ಯದಲ್ಲೂ ತಾರತಮ್ಯನೂ ಫಿಕ್ಸೆಡ್ಡೇ, ತಾರತಮ್ಯನೂ ಬದಲಾಗೋದಿಲ್ಲ. ನಹಿ ಅಮುಕ್ತಾನಾಂ ಕಲ್ಯಾಣ ತರತ್ವಂ ಇವತ್ತೆ ಸೋಸರ್ತೆ ನಮ್ಮಲ್ಲಿ ಕಾಮನ್ ಇರುತ್ತೆ, ಒಂದು ಬಸ್ಸಲ್ಲಿ ಎಲ್ಲ ಹೋಗ್ತಿರ್ತಾರೆ, ಎಲ್ಲ ಒಂದ್ ಕೈ ಹಿಡಿದು ಬಿಡ್ತಾರೆ, ಮತ್ತೆ ಎಲ್ಲಿ ಬಂದು ವಾಪಸ್ ಕೊಡ್ತಾರೆ? ತಮ್ಮ ತಮ್ಮ ಸೀಟಲ್ಲಿ ಕೊಡ್ಬೇಕು ಎಲ್ಲರೂ ಕೂಡ. ಕೆಲವ್ರು ಪ್ರತಿ ಸತ ಎರಡು ಬೇರೆ ಬರ್ತಿರ್ತಾರೆ, ಕೆಲವ್ರು ಅದು ಬೇರೆ ಇರ್ತಾರೆ, ಸೀಟ್ ಬದಲಾಯಿಸ್ಬಿಟ್ಟು ಅದು ಮಾಡಾಗಿಲ್ಲ. ಎಲ್ಲಿ ಹೋಗ್ಬೇಕವ್ರು? ಮೊದ್ಲೆದ್ದೆಲ್ಲ ಕೊಡಾಗಿಲ್ಲ ಸೀಟ್ ರಿಸರ್ವ್ ಬಂದು ಕೊನೆಗೆ ಬಂದ್ರು ಕೊಡಿದ್ರು ಆ ಸೀಟಲ್ಲಿ ಮೊದ್ಲೆ ಕೊಡ್ತಾನು. ಇವ್ನು ಮೊದಲೇ ಬಂದ್ರು ಕೂಡ ಕೊನೆಗೆ ಕೊಡ್ಬೇಕು. ಇವ್ನು ಸೀಟ್ ರಿಸರ್ವ್ ಇಲ್ಲಿ ನಿಂತೇ ಇರ್ಬೇಕು, ಬೇರೆ ದಾರಿನಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿಗೆ ಬರೋ ಕ್ರಮ ಮುಖ್ಯ ಅಲ್ಲ, ರಿಸರ್ವೇಷನ್ ಕ್ರಮ ಮುಖ್ಯ. ಸೊ ಯೋಗ್ಯತೆ ತಕ್ಕಂತೆ ಇರಬೇಕು, ಬೇರೆ ರೀತಿ ಮಾಡಕ್ ಬರೋದಿಲ್ಲ. ಸಾಧನೆ ಯಾವ ತರ ಮಾಡಿರ್ತಾರೆ ಈಗ ಅದ್ರ ತಕ್ಕಂತೆ ಮಾಡಿರ್ತಾರೆ. ಹೆಚ್ಚು ಮಾಡಿದ್ರೆ ಕಟ್ ಮಾಡಿಬಿಡ್ತಾರ. ಈಗ ಇವರೆಲ್ಲ ಮಾಡಿದಾರೆ, ಗೌತಮರು ಮಣಿಮಾಂಡವರು ಮಾಡಿ ಹೆಚ್ಚು ಮಾಡಕ್ ಹೋದ್ರು ಅದನ್ನ ಮೇಲೆ ಮೇಲೆ ತೆಗೆದು ಹಾಕ್ಬಿಟ್ರು. ಅವ್ರ ಯೋಗ್ಯತೆಗೆ ಎಷ್ಟು ಬೇಕು ಅಷ್ಟೇ ಉಡಿಸ್ತಾರೆ. ಇವತ್ತು ನಾವೇನ್ ಮಾಡ್ತೀವಿ, ತೋಟ ತುಂಬಾ ಹಾಳಾಕಿರ್ತಾನೆ, ಅದನ್ನೀಗ ತುಂಬಾ ಹಾಕ್ಬಿಟ್ಟಿರ್ತಾರೆ. ಅವ್ರು ಬೇರೆ ಕಡೆ ಹೋಗ್ಬೇಕಾದ್ರೆ ಕಷ್ಟ. ಅದನ್ನೀಗ ಏನ್ ಮಾಡಿ ಚೆಲ್ಲಿ ಹೋಗ್ಬಿಡತ್ತೆ. ಏನ್ ಮಾಡ್ತಾರ ಆಗ ಸ್ವಲ್ಪ ಅಲ್ಲೇ ತೆಗೆದ್ಬಿಟ್ಟು ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ತಗೊಂಡೋಗ್ತಾರೆ. ಇವ್ರು ಚೆಲ್ಲಿ ಹೋಗ್ಬೇಕು, ಚೆಲ್ಲಬೇಕು. ಹೆಚ್ಚಾಕಿದ್ರೆ ಏನಾಗತ್ತದ? ಯೋಗ್ಯತೆ ಬೇರೆದ್ದೆಲ್ಲ ಹಾಳಾಗ್ಲೇಬೇಕು. ಶಾಪಗೆ ಪಗೊಂಡು ಕಳ್ಕೊಂಡ್ಬಿಡ್ತಾರ, ಶಾಪ ಕೊಟ್ಟು ಮಾಡಬಾರ್ದು ಮಾಡಿ ಕಳ್ಕೊತಾರೆ. ಅಲ್ಲಿ ಹೆಚ್ಚಾಗತ್ತೆ, ಯೋಗ್ಯತೆ ಹೆಚ್ಚಾಗೋದಿಲ್ಲ. ಯೋಗ್ಯತೆ ಹಾಗೆ ಇರುತ್ತೆ, ಯೋಗ್ಯತೆ ಪೂರ್ತಿ ಎವಲ್ಯೂಷನ್ ಆಗತ್ತೆ. ಮೊದಲು ಒಂದು ಮಾವಿನ ಬೀಜ ಏನಾಯ್ತು, ಮಾವಿನ ಮರ ಆಯ್ತು ಅಷ್ಟೇ ಹೊರತು ಅದು ತಾಳೆ ಮರ ಆಗೋದಿಲ್ಲ. ಅದರಲ್ಲೇ ಪೂರ್ತಿ ಎವಲ್ಯೂಷನ್. ಅಭುಕ್ತಾನಾಂ ಕಲ್ಯಾಣ ತರತ್ವಂ, ಕಲ್ಯಾಣ ರೂಪತಾರ ಕಲ್ಯಾಣ ತರ ರೂಪ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಕಲ್ಯಾಣ ತರ ರೂಪ ಅಂದ್ರೆ ಸ್ವರೂಪ ರೂಪ ಅಂತ ಅರ್ಥ. ಅದು ಮುಕ್ತರಿಗೆ ಮಾತ್ರ, ಅಮುಕ್ತರಿಗಿಲ್ಲ. ನಹಿ ಅಮುಕ್ತಾನಾಂ ಕಲ್ಯಾಣ ತರತ್ವಂ, ಮುಕ್ತಿ ಆಗದೇ ಇದ್ದವರಿಗೆ. ಯಾಕೆ ಸ್ವರೂಪ ದೇಹ ಅಲ್ಲ, ಅದರಿಂದ ಏನದು? ಎಂಥ ರೂಪ ತಗೊಂಡ್ರು ಕೂಡ ಏನಲ್ಲದ ಕಲ್ಯಾಣ ತರ ಅಲ್ಲ ಅದು, ಇನ್ನು ಬಾಹ್ಯದೇಹನೇ ಅದು. ಇನ್ನು ಬಾಹ್ಯದೇಹನಾದ್ರಿಂದಾಗಿನೇ ಅದು ಮಡಿ ಬರೋದೇ ಇಲ್ಲ. ಇದಕ್ಕೆ ಮೃಗಾದೀನಾಂ ಕಲ್ಯಾಣ ತರತ್ವಮಪಿ, ಇನ್ನು ಮೃಗಾದಿಗಳಿಗೆ ಕಲ್ಯಾಣ ತರತ್ವ ನಾವು ಕರೆಯೋದಿಲ್ಲ. ಮರಣ ಮಾತ್ರಂ ಚೇದತ್ರ ಉಚ್ಯತೆ ತದಾ ಕಲ್ಯಾಣ ತರಮಿತಿ ವಿಶೇಷಣ ವ್ಯರ್ಥಮೇವ ಸ್ಯಾತ್. ಅದಕ್ಕೆ ಈ ಪ್ಯಾಸೇಜ್ ಆಗಿದೆ ಅಂದ್ರೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಸಾಯೋದನ್ನ ಮುಕ್ತಿಗೆ ಹೋಗೋದ ಎರಡು ಸೇರಿಸ್ಬಿಟ್ಟಿದ್ದಾರೆ. ಬರೀ ಮರಣ ಮಾತ್ರ ಹೇಳಿಲ್ಲ ಇಲ್ಲಿ. ಮರಣ ಮಾತ್ರ ಹೇಳಿದ್ರೆ ಕಲ್ಯಾಣ ತರ ಪದ ಉಪಯೋಗಿಸ್ತಿದ್ದಿಲ್ಲ. ಸತ್ತವ್ರಿಗೆ ಕಲ್ಯಾಣ ತರ ರೂಪ ಇರೋ ಕೆಳಗೆಲ್ಲ ಇನ್ನು ಹೀನಯೋನಿಗೆ ಹೋಗ್ಬಿಡ್ಬಹುದು. ಭರತರಾಜ ಜಿಗ್ಗಿ ಆಗಿ ಹೋಗ್ಬಿಟ್ಟ, ಕಲ್ಯಾಣ ತರ ರೂಪ ಆಗ್ಲಿಲ್ಲ. ಸೊ ಮುಕ್ತರಾದಕ್ಕಾರ ಮಾತ್ರ ಏನಾಗತ್ತದ? ಕಲ್ಯಾಣ ತರ ರೂಪನೇ ಕೊಡ್ತಾರೆ. ಬೇರೆ ಕಡೆಗೆ ಬರೀ ಮರಣಕ್ಕೆ ಕಲ್ಯಾಣ ತರ ರೂಪ ಇಲ್ಲ, ಮುಕ್ತನಾದಕ್ಕಾರ ಮಾತ್ರ ಕಲ್ಯಾಣ ತರ ರೂಪ. ಆದ್ರಿಂದ ಎರಡನ್ನು ಕೂಡ ಸೇರಿಸಿ ಓದಬೇಕು. ಪೂರ್ವೋಕ್ತ ಶ್ರೋತ್ರಿಯ ಔರುಜಿನ ಅಕಾಮಹತ ದೇವಾದೀನಾಂ ಚಾತ್ರ ಉಕ್ತಿ. ಹಿಂದೆ ಹೇಳಿದಂತೆ ಶ್ರೋತ್ರಿಯ ಅನ್ನೋ ಪದ, ಔರುಜಿನ ಅನ್ನೋ ಪದ, ಅಕಾಮಹತ ಅನ್ನೋ ಪದ ದೇವಾದಿಗಳಿಗೆ ಮಾತ್ರ ಇದೆ. ಇವೆಲ್ಲ ಕೂಡ ಯಾವುದಕ್ಕೆ ಗಮಕ ಇದು? ಮುಕ್ತರು ಅನ್ನೋದು ಗಮಕ ಪದಗಳು. ಪೂರ್ವ ಅನನುಭೂತತ್ವಾತ್ ನವತರಂ ಚಭವತಿ. ನವತರ ಅಂತ ಯಾತಕ್ಕೆ ಕರೆದ್ರು? ಹೊಸಾದೇ ನವತರಂ ಕಲ್ಯಾಣತರಂ ಅಂತ ಕರೆದ್ರಲ್ಲ, ನವತರ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಸ್ವರೂಪ ದೇಹನೇ ಅದು, ನವ ಅಲ್ಲ. ಅದು ಪೂರ್ವ ಅನನುಭೂತ, ಮೊದಲು ಯಾವುದಕ್ಕಾಗಿದ್ದಿಲ್ಲ, ಅದು ಉದ್ಯೋಗ ಅನುಭವಕ್ಕೆ ಬಂದಿರಲಿಲ್ಲ, ಅಲ್ಲಿ ಅನುಭವಕ್ಕೆ ಬಂತು. ಅದಕ್ಕೇನಂತ ಕರೀತಾರೆ? ನವತಾರ ಅಂತ. ಅದೇ ಸ್ನಾನ ಮಾಡಿಬಿಡ್ತಾನೆ, ಫ್ರೆಶ್ ಕನಸನಾತೆ, ಬಾಡಿ ಚೇಂಜ್ ಆಗಿಲ್ಲ, ಅದೇ ದೇಹನೇ. ಹೇಗೆ ಕಾಣಿಸುತ್ತೆ ಈಗ? ಫ್ರೆಶ್ ಆಗಿ ಕಾಣಿಸುತ್ತೆ. ಅವನಿಗೂ ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಹೊರಗಿನವ್ರಿಗೂ ಫ್ರೆಶ್ ಅಂತ ಕಾಣಿಸ್ತಾರೆ. ದೇಹ ಅದೇ ವ್ಯತ್ಯಾಸ ಆಗಿಲ್ಲ. ಏನಂತ ಫ್ರೆಶ್ನೆಸ್ ಅನ್ನ ಏನಂತ ಕರೀತಾರೆ? ಈಗ ಹೊಸತನ ಆಯ್ತಲ್ಲ, ಇದು ಸ್ವಲ್ಪ ಅನುಭವಕ್ಕೆ ಬಂದಿದೆ, ಸ್ವರೂಪದ ಅನುಭವಕ್ಕೆ ಬಂದೇ ಇರೋದ್ರೆ ಸಂಸಾರಾವಸ್ಥೆಯಲ್ಲಿ. ಇಲ್ಲಿ ಬರೋದ್ರಿಂದ ನವತರ ಅಂತ ಕರೆದು, ಅಷ್ಟೇನೇನಲ್ಲ. ಪೂರ್ವ ಅನನುಭೂತತ್ವ ಅಥವಾ ನವತರಂಚ ಭವತಿ ಪದಗಳನ್ನು ಹ್ಯಾಂಗ ನೋಡಬೇಕು ತೋರಿಸಿಕೊಡ್ತಾರೆ. ಕಲ್ಯಾಣ ತರ ಅನ್ನೋ ಪದ, ನವತರ ಅನ್ನೋ ಪದ, ಇವೆಲ್ಲ ಸಂಸಾರಿ ವ್ಯವಸ್ಥೆಯಲ್ಲಿ ಇರತಕ್ಕಂಥ ರೂಪಗಳಲ್ಲ, ಅದರಿಂದ ಸ್ವರೂಪ ದೇಹ ಅಂತಾನೆ ಅರ್ಥ ಮಾಡಬೇಕು ಅಂತ ಹೇಳಕ್ ಇಷ್ಟು ಕೂಡ ಕಾರಣ ಕೊಟ್ಟು. ಹೌದು, ಸ್ವರೂಪ ದೇಹನೇ ವ್ಯಕ್ತ ಆಗುತ್ತೆ. ಹಿಂದೆ ಅನುಭವಿಸಿದ ಎಕ್ಸ್ಪೀರಿಯನ್ಸ್ ಆಗದೆ ಇರೋದು ಅನನುಭೂತ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್, ಅನನುಭೂತ ಅಂದ್ರೆ ನಾಟ್ ಎಕ್ಸ್ಪೀರಿಯನ್ಸ್ಡ್ ಅಂತ. ಅಲ್ಪ ತೇಜಸ್ ತಥೈವ ಅಲ್ಪಂ ಜೀವರೂಪಂ ಹಿ ಸಂಸ್ಕೃತೌ ತಥೈವ ಸುಮಹತ್ ತೇಜ ಕರೋತಿ ಭಗವಾನ್ ಮಹತ್. ಇನ್ನು ವ್ಯತ್ಯಾಸ ಹೇಳ್ತಾರೆ. ಸಂಸಾರದಲ್ಲಿ ಏನಾಗಿರುತ್ತೆ ಜೀವನ ಸ್ವರೂಪ ಅಂದ್ರೆ ಅಲ್ಪ ತೇಜ ತಥೈವ ಅಲ್ಪಂ ಜೀವರೂಪಂ ಹಿ ಸಂಸ್ಕೃತೌ. ತೇಜಸ್ ಕಡಿಮೆ ಆಗಿರುತ್ತೆ, ಗೊತ್ತಾಯ್ತಾ? ಮತ್ತೆ ಅಲ್ಪಂ ಜೀವರೂಪಂ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅಲ್ಪ ಅಂದ್ರೆ ಯೋಗ್ಯತೆ ತಕ್ಕಂತೆ, ಅಣು ಅಂದ್ರೆ ಅಣುನೇ, ಅದರಲ್ಲೇ ಕಡಿಮೆ ಆಗಿರುತ್ತೆ. ಬಟ್ ಸಂಸಾರದಲ್ಲಿ ಆಗಿರ್ತಾನೆ, ಮುಕ್ತಿಯಲ್ಲಿ ಮಾತ್ರ ಪೂರ್ಣ ಆಗ್ತಾನೆ. ದೀಪನೇ ಉರಿತಿರುತ್ತೆ, ಕುಡಿಯೆಲ್ಲ ಕಟ್ಬಿಟ್ಟಿರುತ್ತೆ, ಬೆಳಕ್ಕೆ ಏನಾಗಿರುತ್ತಾಗ ಡಲ್ಲಾಗಿರುತ್ತೆ. ಅವ ಯಾವಾಗ ಅದನ್ನ ತೆಗೆದು ಬಿಡ್ತಾನೆ, ಫ್ರೆಶ್ ಆಗಿ ಉರಿಯುತ್ತೆ. ಅದೇ ದೀಪನೇ, ವ್ಯತ್ಯಾಸ ಆಗಿಲ್ಲ. ಮೊದಲು ಬೆಳಕ್ಕೆ ಏನಾಗಿತ್ತು? ಅದ್ರದ್ದು ಡಲ್ ಕಾಣಿಸ್ತಾ ಇದೆ. ಸಿಂಗಲ್ ಫೇಸ್ ಆದಾಗ ಹೇಗಾಗುತ್ತಲ್ಲ, ಅದೇ 40-60 ಕ್ಯಾಂಡಲ್ಗಳೇ 0 ಕ್ಯಾಂಡಲ್ ಕಡೆ ಕಾಣಿಸ್ತಿರ್ತಾವೆ. ಆಮೇಲೆ ಏನಾಯ್ತದೋ, ಕ್ಯಾಂಡಲ್ ಚೇಂಜ್ ಆಗಿಲ್ಲ, ಏನು ಚೇಂಜ್ ಇಲ್ಲ, ಕರೆಂಟ್ ಫುಲ್ ಬಂದ ತಕ್ಷಣ ಒಳ್ಳೆ ಬ್ರೈಟ್ ಬಂದ್ಬಿಡುತ್ತೆ. ಆ ರೀತಿ ಫುಲ್ ಫ್ಲಡ್ಜ್ ಆಗಿರೋದು ಯಾವಾಗಿರ್ತಾನೆ ಅವನು? ಸಂಸಾರ ಅವಸ್ಥೆಯಲ್ಲಿ ಇರೋದಿಲ್ಲ, ಎಲ್ಲಿರ್ತಾನೆ? ಮುಕ್ತಿ ಅವಸ್ಥೆಯಲ್ಲಿ ಇರ್ತಾನೆ. ತಥೈವ ಸುಮಹತ್ ತೇಜ ಕರೋತಿ ಭಗವಾನ್ ಮಹತ್. ಅದನ್ನು ಸುಮಹತ್ ಮಾಡ್ತಾನೆ, ಸುಮಹತ್ ತೇಜಸ್ಸೆ ಅಂತ ಕೂಡ ಹಾಗೆ ಮಾಡ್ತಾನೆ. ಸ್ವರೂಪದಿ ಹಾಗಿರೋದು ಏನಾಗತ್ತೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೇನು ಪರಿಮಾಣ ಜಾಸ್ತಿ ಆಗ್ತದೆ, ಸೈಜ್ ಸಿಂಪಲ್ ಅದು. ಆ ದೀಪದ ಸೈಜ್ ಚೇಂಜ್ ಆಯ್ತಾ ಗೊತ್ತಾಯ್ತಾ? ಆದ್ರೆ ಬೆಳಕು ಜಾಸ್ತಿ ಆಯ್ತಾ ಇಲ್ಲ? ಆ ಥರ ತೇಜಸ್ ಜಾಸ್ತಿ ಆಯ್ತಾ ಹೊರತು ಏನು ಜಾಸ್ತಿ ಆಗೋದ್ರೆ ಕ್ವಾಂಟಿಟಿ ಜಾಸ್ತಿ ಆಗೋದಿಲ್ಲ. ಯಾತಕ್ಕೆ ಜಾಸ್ತಿ ಆಗೋದಿಲ್ಲ ಅಂದರೆ ಜೀವನ ಕ್ವಾಂಟಿಟಿ ಎಷ್ಟಿದ್ದಾನೆ ಅವನು? ಅಣು ಚೇಂಜ್ ಆಗೋದೇ ಇಲ್ಲ, ಅಣು ಹಾಗೇ ಇರುತ್ತೆ. ಗೊತ್ತಾಯ್ತಾ? ಅಣು ಚೇಂಜ್ ಆಗೋದಿಲ್ಲ. ಮಹಾಪರಿಮಾಣ ಅಂದ್ರೆ ಏನರ್ಥ? ಅಣುತ್ವ ಬಿಟ್ಟು ಬಿಡದೆ ಮಹಾಪರಿಮಾಣ, ಅಣುತ್ವ ಬಿಡದಂತೆ ಮಹಾಪರಿಣಾಮ ಹೊರತು ಈ ಪರಿಣಾಮ ಅಲ್ಲ. ಯಾಕೆ ಆಗ್ಲೇ ಸಾಧ್ಯ ಇಲ್ಲ. ಅಣುಜೀವ ಅಂದ್ರೆ ಅಣುಜೀವನೇ, ಫರ್ದರ್ ಡಿವಿಜಿಬಲ್ ಅಲ್ಲ ಅವನು. ಅದೇ ರೀತಿ ಮಲ್ಟಿಪ್ಲೈ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೇನಂತ ಕರೀತಾರೆ? ಪ್ರಕಾಶ ಜಾಸ್ತಿ ಆಗೋದಕ್ಕೆ ಏನಂತ ಕರೀತಾರೆ? ಜಾಸ್ತಿ ಆದಾಗ ಅದೇ ಸೈಜಿಂದ ದೊಡ್ಡದಾಗಿ ಕಾಣಿಸುತ್ತಲ್ಲ ಹಾಗೆ. ಅಥೋ ನವತರಂ ಚೈತ ಬ್ರಹ್ಮಾದೀನಾಂ ಕರೋ ತ್ಯಜ. ಸೈಜ್ ಹೇರದ ಸೈಜ್ ಸೇಮ್ ಇರುತ್ತೆ, ಸೈಜ್ ವೇರಿ ಆಗೋದಿಲ್ಲ. ಮುಕ್ತ ಜೀವರು ಅಣು, ಇವರು ಅಣುನೇ. ಆದ್ರೆ ಕ್ವಾಲಿಟಿ ವೈಸ್ ಏನಾಗತ್ತೆ? ಇದು ಒಂದೇ ಪದಾರ್ಥನೇ. ತೊಡೆದಾಗ ಹೇಗೆ ಕಾಣಿಸುತ್ತದ? ತೊಡೆದಾಗ ಬ್ರೈಟಾಗಿ ಕಾಣಿಸುತ್ತೆ. ತೊಡೆದೇ ಇರೋದೇ ಗೊತ್ತಾಗಲ್ಲ, ಹಾಗಿರುತ್ತೆ ಅದು. ತೊಡೆದೇ ಇದ್ದಾಗ ಬಂಗಾರದ ಪದಾರ್ಥ ಕೂಡ ಕೊಳೆಯಲ್ಲಿ ಕಾಣುತ್ತೆ. ತೆಗೆದಾಗ ದೊಡ್ಡದ ಇದಾಗ ಕಾಣುತ್ತೆ, ದೊಡ್ಡದಾಗ ಕಂಡ ಅದೇ ಸಪರೇಟಾಗಿ ಕಾಣಿಸುತ್ತೆ. ಮಹತ್ವ ಇದು ಚೇಂಜ್ ಆಗಿಲ್ಲ. ಅಲ್ಲಿ ಚೇಂಜ್ ಆಗಿರೋದು ತೇಜಸ್ಸರಿಂದಾಗಿ ತೇಜಸ್ ಕಾಣುತ್ತೆ ಅಷ್ಟೇ. ಮುಕ್ತಿಯವಸ್ಥೆಯಲ್ಲಿ ಇನ್ಫ್ಯಾಕ್ಟ್ ಇನ್ನೂ ಹೇಳಬೇಕು ಅಂದ್ರೆ ಜೀವನ ಸ್ವರೂಪ ಇನ್ನು ಸ್ವಲ್ಪ ಚಿಕ್ಕದಾಗುತ್ತೆ. ಯಾತಕ್ಕೆ ಅಂದ್ರೆ ಬೇರೆ ದೇಹಗಳು ಹೋಗ್ಬಿಡುತ್ತಲ್ಲ. ಏನಾಗುತ್ತಾನ ಅವನೀಗ? ಇವತ್ತು ಫುಲ್ ಸೂಟ್ ಹಾಕೊಂಡು ವೇಟ್ ತಗೊಂಡು ಎಷ್ಟು ಜಾಸ್ತಿ ಇರ್ತಾರೆ. ಯಾಕೆ ಆ ಸೂಟ್ ಒಂದ್ಬಿಡತ್ತ? ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಅದನ್ನ ಮೈನಸ್ ಮಾಡ್ಬೇಕದು. ಊಟ ಆದ ತಕ್ಷಣ ವೇಟ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರ್ತಾನೆ, ಹೋಗ್ತಾನೆ ಅದು ಎಕ್ಸ್ಟರ್ನಲ್ ಅದು. ಆಮೇಲೆ ಅದು ಇಲ್ಲ ಅಂದ್ರೆ ದೇಹಚಲ್ ಬರ್ಬೇಕು. ಆ ತರ ಸ್ವರೂಪ ದೇಹ ಯಾವಾಗಲೂ ಈ ದೇಹನೇ ಸೂಕ್ಷ್ಮ. ಅದಕ್ಕಿಂತ ಸೂಕ್ಷ್ಮ ಪಾಂಚಭೌತಿಕ ದೇಹಕ್ಕಿಂತ ಅನಿರುದ್ಧ ದೇಹ ಸೂಕ್ಷ್ಮ. ಅನಿರುದ್ಧ ದೇಹಕ್ಕಿಂತ ಸ್ವರೂಪ ದೇಹ ಇನ್ನೂ ಸೂಕ್ಷ್ಮ. ಲಿಂಗ ದೇಹ ಸೂಕ್ಷ್ಮ, ಅದಕ್ಕಿಂತ ಯಾವ್ದು ಸೂಕ್ಷ್ಮ? ಸ್ವರೂಪ ದೇಹ ಸೂಕ್ಷ್ಮ. ಆದ್ರಿಂದ ಇಲ್ಲಿ ಹೇಳ್ತಿರೋ ಕ್ವಾಲಿಟಿ ವೈಸ್ ಹೋದ್ ಕ್ವಾಂಟಿಟಿ ವೈಸ್ ಅಲ್ಲ. ಸುಮಾರು ಶಬ್ದಕ್ಕೆ ಅದೇ ಅರ್ಥ. ಪ್ರಕಾಶ ಮಾತ್ರ ಪ್ರಕಾಶದಲ್ಲಿ ಜಾಸ್ತಿ ಆಗುತ್ತೆ, ಕಾಣಲಿಲ್ಲ ಹೇಳಲಿಲ್ಲ, ಅದೇ ದೃಷ್ಟಾಂತ ಕೊಡಲಿಲ್ಲ. ಬಲ್ಬ್ ಸೈಜ್ ವೇರಿ ಆಗದೆ ಅದೇ ಆಗುತ್ತೆ. ಪ್ರತಿಭೆ ಸೈಜ್ ವೇರಿ ಆಗಲಿಲ್ಲ, ಚೆನ್ನಾಗಿ ತೊಡೆದ ಎದ್ದು ಕಾಣಿಸುತ್ತೆ. ಸೈಜ್ ವೇರಿ ಆಗದೆ ಅದು ಕ್ಲಾರಿಟಿ ಜಾಸ್ತಿ ಬರುತ್ತೆ. ಅಥೋ ನವತರಂ ಚೈತ ಬ್ರಹ್ಮಾದೀನಾಂ ಕರೋ ತ್ಯಜ ಅನ್ನೇ ಏನ ಅದೇ ದೇಹದೊಳಗೆ ದೇಹ ಚೇಂಜ್ ಆಗೋದಿಲ್ಲ ಅದು. ಬಟ್ ಫ್ರೆಶ್ನೆಸ್ ಬರೋದಾಗಲಿ ಮತ್ತೆ ಕೊಳೆ ಆಗೋದಿಲ್ಲ ಮೂಲವಾಯ್ತು. ಹೌದು, ಬದ್ರಿ ಹೋಗ್ರೆ ಅಲ್ಲೆಲ್ಲ ಕೂತೆ ಹೋಗ್ತಾರಲ್ಲ, ಹಾಗೆ ಸೀಟ್ ಚೇಂಜ್ ಮಾಡಿ ಹೋಗಬೇಕಾಗಿಲ್ಲ, ಬೋಗಿ ಚೇಂಜ್ ಮಾಡಿ ಹೋಗಬೇಕಾಗಿಲ್ಲ. ಸಾಧನೆ ಪೂರ್ತಿ ಆಗ್ಬೇಕಷ್ಟೇ ಹೊರತು ಮುಂದೆ ಕೂತ್ ಮಾತ್ರಕ್ಕೆ ಬೇಗ ಹೋಗೋದಿಲ್ಲ. ಅಥೋ ನವತರಂ ಚೈತ ಬ್ರಹ್ಮಾದೀನಾಂ ಕರೋ ತ್ಯಜ, ಅದಕ್ಕೆ ನವತರ ಅಂತ ಕರೀತಾರೆ. ಅನ್ಯೇಷಾಂ ವಾ ಭೂತಾನಾಂ ಮನುಷ್ಯಾದೀನಾಂ ನಾ ಅಸುರಾದೀನಾಂ ಭವಿಷ್ಯತಿ ಇತಿ ಚ. ಅಸುರ ಇವೆಲ್ಲ ಬರೋದಿಲ್ಲ. ಯಾತಕ್ಕೆ ಸ್ವರೂಪದಲ್ಲೇ ಏನಿಲ್ಲ ಅವರಿಗೆ, ಸ್ವರೂಪದಲ್ಲೇ ಹಾಗಿಲ್ಲ. ಕಟ್ಟು ಬಟ್ಟೆ ಎಷ್ಟು ಹೋದ್ರೆ ಹೇಗಿರುತ್ತೆ ಅದು? ಇನ್ನು ಬ್ರೈಟ್ ಆಗಿ ಕಾಣುತ್ತೆ, ಕಪ್ಪಾಗಿ ಬ್ರೈಟ್ ಕಾಣುತ್ತೆ ಹೊರತು ಇದು ಕಾಣೋದಿಲ್ಲ. ಆ ದೃಷ್ಟಿಯಲ್ಲಿ ಅದು ಸ್ವರೂಪ ದೇಹದ್ದು ಯೋಗ್ಯರಿಗೆ ಮಾತ್ರ ಇಷ್ಟೊತ್ತು ಹೇಳಿದ್ದೆ ಹೊರತು ಎಲ್ಲರಿಗೆ ಹೇಳಿದ್ದಲ್ಲ ಇದು. ಮುಂದೆ ಮಯಂತು ಮಾನುಷಂ ಸ್ವರ್ಣಂ ಪೀತಂ ಗಾಂಧರ್ವಮೇವ ಚ ಇಂದ್ರಗೋಪನಿಭಂ ನಾಂ ಜಾಂಬೂನದಮಿತಿ ಸ್ಫುತಂ ದೈವಂ ಚಾಮೀಕರಂ ನಾಮ ರೋದ್ಯದಾದಿತ್ಯ ಸನ್ನಿಭಂ ನೈಜೋ ವಿಶೇಷ ಸ್ವರ್ಣಾನಾಂ ಏತೇಷಾಂ ಸರ್ವದೈವ ಚ ನಾಜ್ಞಾದೀನಾಪಿ ಸಮತಾಂ ಯಾಂತಿ ತಾನಿ ಕಥಂಚನ ಏವಂ ಮಾನುಷ ಗಂಧರ್ವ ಪಿತೃದೇವಾ ಪ್ರಜಾಪತಿ ಬ್ರಹ್ಮೇತಿ ಕ್ರಮಶೋ ಜೀವಾಃ ವಿಶಿಷ್ಟಾವುತ್ತರೋತ್ತರಂ ಸ್ವಭಾವೇನೈವ ಮುಕ್ತಾನಾಂ ಸ್ವಭಾವೋ ವ್ಯಕ್ತಿ ಮಾತ್ರ ವ್ರಜೇತ್ ಇತ್ಯಾದಿ ಚ. ಒಂದು ಒಳ್ಳೆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಆಚಾರ್ಯರು. ಇಲ್ಲಿ ಸ್ವರ್ಣದ ಎಕ್ಸಾಂಪಲ್ ಕೊಟ್ಟರು. ಗೋಲ್ಡನ್ ಓರ್ ಇರ್ತದೆ, ಅದನ್ನು ಚೆನ್ನಾಗಿ ಅಗ್ನಿಯಲ್ಲಿ ಕಾಯಿಸ್ತಾರೆ, ಶುದ್ಧ ಮಾಡ್ತಾರೆ, ಅವಾಗ ಸ್ವರ್ಣ ಬರುತ್ತೆ ಅಂತ ಇದೆ ವಾಕ್ಯ. ತಕ್ಷಣ ಏನು ಪ್ರಶ್ನೆ ಬರುತ್ತೆ ನಮಗೆ? ಎಲ್ಲ ಸುಜೀವಿಗಳು ಸ್ವರ್ಣ ಗೋಲ್ಡನ್ ಓರ್ ಇದ್ದಾಗಿರ್ತಾರೆ, ಆಮೇಲೆ ಚಿನ್ನ ಹಾಕ್ತಾರೆ. ತಾರತಮ್ಯ ಬರಲೇ ಇಲ್ಲ ಅದರಲ್ಲಿ, ತಾರತಮ್ಯ ಎಲ್ಲಿ ಬಂತು? ಅದು ಮೊದಲೇ ಉತ್ತರ ಏನು ಕೊಡಬೇಕು? ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಮೊದಲೇದು. ಇನ್ನೂ ಬೇಕು ಅಂದರೆ ಆಚಾರ್ಯ ಒಳ್ಳೆ ವಿಷಯ ಹೇಳ್ತಾರೆ. ಅಲ್ಲಿ ಮಯ ಶಬ್ದ ಇದೆ, ಸ್ವರ್ಣ ಮಯ ಅಂತ ಪದ ಬಂತು. ಮಯ ಶಬ್ದಕ್ಕೆ ಸ್ವರ್ಣಕ್ಕೆ ಅನೇಕ ವೆರೈಟಿ ಇದೆ, ಚಿನ್ನದಲ್ಲಿ ಅನೇಕ ವೆರೈಟಿ ಇದೆ ಅಂತ ಹೇಳ್ತಾರೆ. ನಮಗೆ 24 ಕ್ಯಾರೆಟ್, 22 ಕ್ಯಾರೆಟ್ ಕರೆದ ಹಾಗೆ ಅಲ್ಲಿ ವ್ಯತ್ಯಾಸ ಇದೆ. ಮಯ ಅಂತ ಒಂದು ಸ್ವರ್ಣ, ಅದು ಮನುಷ್ಯ ಲೋಕದಲ್ಲಿ ಸಿಗೋ ಚಿನ್ನಕ್ಕೆ ಮಯ ಅಂತ ಕರೀತಾರೆ. ಸ್ವರ್ಣಂ ಪೀತಂ ಗಂಧರ್ವಮೇವಚ. ಗಂಧರ್ವ ಲೋಕದ ಚಿನ್ನವನ್ನ ಪೀತ ಅಂತ ಕರೀತಾರೆ. ಗಂಧರ್ವ ಲೋಕದ ಚಿನ್ನಕ್ಕೆ ಪೀತ ಅಂತ ಹೆಸರು, ಮನುಷ್ಯ ಲೋಕದ ಚಿನ್ನಕ್ಕೆ ಮಯ ಅಂತ ಹೆಸರು. ಇಂದ್ರಗೋಪ ನಿಭಂ ನಾಮ್ನ ಜಾಂಬೂನದ ಮಿತಿ ಸ್ಮೃತಂ. ಜಾಂಬೂನದ ಅಂತ ಚಿನ್ನ ಇದೆ, ಇಂದ್ರಗೋಪ ನಿಭ ಕಾಮನ್ ಬಿದ್ದಾಗಿರುತ್ತಂಥದ್ದು ಅಂತ ಚಿನ್ನ ಅದು. ಅದಕ್ಕೆ ಜಾಂಬೂನದ ಅಂಬಾರಾಧಾರಂ ಅಂತ ಆಚಾರ ಹೇಳ್ತಾರಲ್ಲ ದ್ವಾದ ಸ್ತೋತ್ರ ಅರ್ಥ, ಹೊಸ ಅರ್ಥ ತಿಳ್ಕೊಬೇಕಲ್ಲಿ. ಸುಮ್ಮನೆ ಚಿನ್ನ ಅಂತ ಟ್ರಾನ್ಸ್ಲೇಟ್ ಮಾಡಬಾರ್ದು ಅದನ್ನು. ಇದಮ್ಮ ದ್ವಾದಸ್ತೋತ್ರ ಕೊಟ್ಟಿದೆ ಅದು, ಇಂದ್ರಗೋಪ ನಿಭವಾದಂಥ ಇದಕ್ಕೆ ಜಾಂಬೂನದ ಅಂತ ಕರೀತಾರೆ. ಅಂಥ ಪರಮಾತ್ಮ ಪೀತಾಂಬರ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದು ಇಲ್ಲಿ ಯಾರು ಯಾರು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಸ್ವರ್ಣದಲ್ಲೇ ತಾರತಮ್ಯ ತೋರಿಸಿದ್ರು ಆಚಾರ್ಯರು. ಎಷ್ಟು ಮನುಷ್ಯರ ಚಿನ್ನ ಬೇರೆ, ಗಂಧರ್ವ ಚಿನ್ನ ಬೇರೆ, ದೇವತೆಗಳ ಚಿನ್ನ ಬೇರೆ. ಆಯ್ತಾ? ಆಮೇಲೆ ದೈವಂ ಚಾಮೀಕರಂ ನಾಮ, ಇನ್ನು ದೇವರೋಕ ಚಿನ್ನವನ್ನು ಚಾಮೀಕರ ಅಂತ ಕರೀತಾರೆ. ಎಲ್ಲ ರಫ್ಲಿ ಎಲ್ಲ ಸಿನಾನಿಯಮ್ಸ್. ಸುಬ್ರಹ್ಮಣ್ಯ ಮಿತ್ರ ಇದ್ದ ಹಾಗೆ ವ್ಯತ್ಯಾಸ ಇದೆ, ಇಲ್ಲ ಹಾಗೆ ವ್ಯತ್ಯಾಸ ಇದೆ. ಪ್ಯೂರಿಟಿ ವೈಸ್ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅವ್ರ ಗೋಡ್ ಅನ್ನೋರು ಚೇಂಜ್ ಆಯ್ತಲ್ಲ, ಆಗ ಓರ್ ಕೂಡ ಚೇಂಜ್ ಆಗ್ಬೇಕಾಗ, ಓರ್ ಕ್ವಾಲಿಟಿ ಚೇಂಜ್. ಎಷ್ಟೋ ಕಡೆಗೆ ಏನ್ ಮಾಡ್ತಾರೆ, ಕಡಿಮೆ ಎರಡು ಓರ್ ಇರುತ್ತೆ, ಕೆಲವು ರಿಚ್ ಎರಡು ಇರುತ್ತದ, ರಿಚ್ ಬರುತ್ತೆ. ಸ್ವಲ್ಪ ಇದ್ರು ಕೂಡ ಚಿನ್ನ ಜಾಸ್ತಿ ಇರುತ್ತೆ, ಕೆಲವುದರಲ್ಲಿ ಭಾರಿ ಕಷ್ಟಪಟ್ಟು ಎಷ್ಟು ಸಿಗುತ್ತೆ ಆ ತರ. ಸೊ ದೇವತೆಗಳಲ್ಲಿ ಮುಂದೆ ಪ್ರವೃತ್ತಿ ಸನ್ನಿಭಂ. ಹೌದೌದು, ಸಾಧನೆ ಮತ್ತು ಸ್ವರೂಪ, ಸ್ವರೂಪ ಬಿಡಾಗಿಲ್ಲ, ಸ್ವರೂಪಕ್ಕೆ ತಕ್ಕಂತೆ. ಈ ಪಾಲಿಶ್ ತಗೋಬೇಕಾದ್ರೆ ಯೋಗ್ಯತೆ ಇರಬೇಕು ಅದಕ್ಕೆ. ಇವತ್ತು ಕಲ್ಲಿಗೆ ಪಾಲಿಶ್ ಕೊಟ್ರೆ ಏನಾಗುತ್ತೆ, ಪುಡಿ ಪುಡಿ ಆಗುತ್ತೆ. ವಜ್ರಕ್ಕೆ ಪಾಲಿಶ್ ಕೊಟ್ರೆ ಏನಾಗುತ್ತದ, ಪಾಲಿಶ್ ಕೊಟ್ಟಷ್ಟು ಚೆನ್ನಾಗಿ ತಗೊಳುತ್ತೆ. ಪಾಲಿಶ್ ತಗೊಳ್ಳೋದು ಟೀ ಪುಡ್ಡಿ ಪಾಲಿಶ್ ಕೊಟ್ಟಾಗ ನೀವು ಇದು ಕೊಟ್ಟು ಪಾಲಿಶ್ ಕೊಟ್ಟರೆ ಏನಾಗುತ್ತೆ, ಪಾಲಿಶ್ ವೇಸ್ಟ್ ಆಗುತ್ತೆ, ಅದೇನು ಆಗೋದಿಲ್ಲ, ಹಾಗೆ ಇರುತ್ತದೆ ಅತ್ತೆ. ಸಾಧ್ಯ ಇಲ್ಲ ಪಾಲಿಶ್ ತಗೊಳ್ಳೋ ಯೋಗ್ಯತೆ. ಚಿನ್ನಕ್ಕೆ ಪಾಲಿಶ್ ಕೊಟ್ಟರೆ ಹೇಗೆ ಹೊಡೆಯುತ್ತೆ, ಕಬ್ಬಿಣಕ್ಕೆ ಪಾಲಿಶ್ ಕೊಟ್ಟರೆ ಹೇಗೆ ಹೊಡೆಯುತ್ತೆ. ಆ ಪಾಲಿಶ್ ತಗೊಳ್ಳೋ ಯೋಗ್ಯತೆ ಕೂಡ ಬೇಕಲ್ಲ, ಇಲ್ಲದವ್ರಿಗೆ ಅದಕ್ಕೆ ಉಪಯೋಗ ಬರೋದಿಲ್ಲ. ದೈವಂ ಚಾಮೀಕರಂ ನಾಮ, ದೇವಲೋಕದಿಂದ ಚಾಮೀಕರ ಅಂತ ಕರೀತಾರೆ. ಹೇಗಿರುತ್ತೆ ಗೊತ್ತಾ, ಅದು ಪ್ರೋದ್ಯದಾದ್ಯ ಒಳ್ಳೆ ಬ್ರೆಡ್ ರೆಡ್ ಇದಾಗಿರುತ್ತಂತ ಅವ್ರ ಕಲರ್. ಆ ರೀತಿ ಚಿನ್ನ ಪಳ ಪಳ ಹೊಡಿತಾ ಇರುತ್ತೆ, ಚಿನ್ನದಷ್ಟು ಹುಟ್ಟತಕ್ಕಂಥ ಸೂರ್ಯ ಹೊಡೆದ ಹೊಡಿತಾನೆ. ನೈಜೋ ವಿಶೇಷ ಸ್ವರ್ಣಾನಾಂ, ಇವಿಷ್ಟು ನ್ಯಾಚುರಲ್ ವಿಶೇಷ. ನೈಜ ಮುಕ್ತಿರ್ ನೈಜ ಸುಖಾನುಭೂತಿ, ಸಹಜವಾಗಿ ಚಿನ್ನದಲ್ಲಿ ವೆರೈಟಿ ಇದೆ. ಏತೇಷಾಂ ಸರ್ವದೈವಚ, ಯಾವಾಗಲೂ ವ್ಯತ್ಯಾಸ ಇದೆ. ಅದಕ್ಕೋಸ್ ನಾಜ್ಞಾದಿನಾಪಿ ಸಮತಾಂ ಯಾಂತಿತಾನಿ ಕಥಂಚನ. ಎಷ್ಟೇ ಚಿನ್ನ ಚಿನ್ನವಾಗಿದ್ರು ಕೂಡ ಸುಡೋ ಅಗ್ನಿ ಇದೆಯಲ್ಲ, ಅಗ್ನಿ ಆಗೋದಿಲ್ಲ ಚಿನ್ನ. ಅದೇ ರೀತಿಯೇ ಮೇಲಿನವರು ಕೆಳಗಿನವರು ಮೇಲಿನವರು ಆಗೋದಿಲ್ಲ ಯಾವಾಗಲೂ ಕೂಡ. ಮೇಲಿನವರು ಕೆಳಗಿನ ಪ್ಯೂರಿಫೈ ಮಾಡ್ತಾರೆ, ಪ್ಯೂರಿಫೈ ಮಾಡೋನು ಪ್ಯೂರಿಫೈಡು ಇಬ್ರು ಒಂದೇ ಆಗ್ತಾರ, ಪ್ಯೂರಿಫೈಯರು ಪ್ಯೂರಿಫೈಡು ಇಬ್ರು ಒಂದೇ ಆಗ್ತಾರ. ಪ್ಯೂರಿಫೈಯರ್ ಯಾವಾಗಲೂ ಏನಾಗಿರ್ತಾನೆ, ಸುಪೀರಿಯರ್ ಇರ್ತಾನೆ. ಅದು ಅಗ್ನಿ ಎಷ್ಟೇ ಚಿನ್ನ ಬ್ರೈಟ್ ಇದ್ರು ಕೂಡ ಅಗ್ನಿ ಅಂತ ಕರೆಯೋದಿಲ್ಲ ಅದನ್ನು. ಅದೇ ರೀತಿಯೇ ಕೆಳಗಿನ ಜೀವ ಎಷ್ಟೇ ಉತ್ತಮನಾದರೂ ಮೇಲಿನ ಜೀವಕ್ಕೂ ಸೇರೋದಿಲ್ಲ ಅವನು. ಏವಂ ಮಾನುಷ್ಯ ಗಂಧರ್ವ ಪಿತೃದೇವ ಪ್ರಜಾಪತಿ, ಇದೇ ತಾರತಮ್ಯ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ. ಈಗ ಮಾನುಷ್ಯ ಗಂಧರ್ವ ಪಿತೃ ದೇವಾ ಪ್ರಜಾಪತಿ ಬ್ರಹ್ಮೇತಿ ಕ್ರಮಶೋ ಜೀವಾ ವಿಶಿಷ್ಟ ಉತ್ತರೋತ್ತರಂ. ಅದು ದೇವರಲ್ಲಿ ಸ್ವರೂಪದಲ್ಲೇ ಏನಿದೆ, ಅವರಿಗೀಗ ತಾರತಮ್ಯ ಇದೆ. ಅದು ಸ್ವರ್ಣ ಅನ್ನೋ ಪದದಲ್ಲೇ ಆಚಾರ್ಯಷ್ಟೆಲ್ಲ ಸ್ವಾರಸ್ಯ ತೋರಿಸಿದ್ರು. ಆಗ ನಮಗೆ ಅರ್ಥ ಆಗುತ್ತೆ ಉಪನಿಷತ್ತನ ಆಚಾರ್ಯ ಹೇಗೆ ಅರ್ಥ ಮಾಡಿಕೊಂಡು ಉಳಿದವರಿಗೆ ಅರ್ಥ ಮಾಡ್ಕೊಂಡಿದ್ರು ಅಂತೇಳಿ. ಮೊದಲು ಜೀವತ್ರಯವಿದ್ದೇನೆ ಬಿಟ್ಬಿಟ್ಟಿದ್ರು ಉಳಿದವರೆಲ್ಲ, ಆಮೇಲೆ ಇವರು ತಾರತಮ್ಯ ಬಿಟ್ಬಿಟ್ಟಿದ್ರು. ಅರ್ಥ ಆಯ್ತಾ? ತಾರತಮ್ಯನೂ ಬರಬೇಕು, ಜೀವ ವೈವಿಧ್ಯನೂ ಬರಬೇಕು. ಆ ಸ್ವರ್ಣ ಒಂದು ದೃಷ್ಟಾಂತದೊಳಗೆ ಉಪನಿಷತ್ತು ಬಹುವರ್ಥ ಗರ್ಭಿತವಾದ ಮಾತದು. ಅದಕ್ಕೆಲ್ಲ ಬರಹ ಹೇಳಿದ್ದಾರೆ ಅಂದ್ರೆ ಆಚಾರ್ಯರು ಕೊಟೇಶನ್ ಕೊಟ್ಟು ಇಷ್ಟೆಲ್ಲ ಹೇಳಿಬಿಟ್ಟು ನಾವು ಹೇಳಿದ್ವಿ ಅಂತ ಹೇಳೋದಿಲ್ಲ. ಇಷ್ಟೇ ಆಯ್ತು ಬಟ್ ಕೊಟೇಶನ್ ಅವ್ರು ತಾವು ಹೇಳಿದ್ವಿ ಅನ್ಸ್ಕೊಳ್ಳೋರು ಕೆಲವರು ಭಾರಿ ಖುಷಿ, ನಾವು ಹೇಳಿದ್ವಿ ಅಂತೇಳಿ. ಆಚಾರ್ಯಗಾದ ಎಲ್ಲ ವೇದವ್ಯಾಸ ಹೇಳಿದ್ದೆ ಹೇಳ್ತೇವೆ ಹೊರತು ಹೊಸ್ತಾಗಿ ಹೇಳಿದ್ದೀವಿ ಅಂತ ಎಂದೆಂದು ಹೇಳೋದಿಲ್ಲ ಆಚಾರ್ಯರು. ಆಧುನಿಕರೆ ಭಾರಿ ಹೊಸ್ತು ಹೇಳ್ತೇವೆ ಅಂತ ಹೇಳ್ತಿರ್ತಾರೆ, ಆಚಾರ್ಯರ ಹೊಸ್ತು ಹೇಳ್ತೀನಿ ಅಂತ ಹೇಳೋದಿಲ್ಲ ಅವರು. ವಿಶಿಷ್ಟ ಉತ್ತರೋತ್ತರಂ ಬ್ರಹ್ಮೇತಿ ಕ್ರಮ, ಕೃಷ್ಣನೇ ಹೊಸ್ತು ಹೇಳ್ತೀನಿ ಅಂತ ಹೇಳೋದಿಲ್ಲ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಹವ, ಹಿಂದಿನ ಕಾಲದ ಹೇಳ್ತಿರೋ ಹೊಸ್ತಾಗಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮೇತಿ ಕ್ರಮಶೋ ಜೀವಾಹ ವಿಶಿಷ್ಟ ಉತ್ತರೋತ್ತರಂ ಸ್ವಭಾವೇನೈವ ಮುಕ್ತಾನಾಂ ಸ್ವಭಾವೋ ವ್ಯಕ್ತಿ ಮಾ ವ್ರಜೇತ್ ಇತ್ಯಾದಿ ಚ. ಬ್ರಹ್ಮೇತಿ ಕ್ರಮಶೋ ಜೀವಾಹ ವಿಶಿಷ್ಟ ಉತ್ತರೋತ್ತ, ಇವೆಲ್ಲ ತಾರತಮ್ಯ. ಮನುಷ್ಯರು, ಗಂಧರ್ವರು, ಪಿತೃಗಳು, ದೇವತೆಗಳು, ಪ್ರಜಾಪತಿ, ಬ್ರಹ್ಮ, ಈ ರೀತಿ ಜೀವರ ಸ್ವರಾಹದ ಉತ್ತರೋತ್ತರ ತಾರತಮ್ಯ ಹೊಂದಿದ್ದಾರೆ. ಹೇಗೆ ಸ್ವಭಾವ, ಅದು ನೈಜ ಹೇಗೋ ಇದು ಸ್ವಭಾವೇನೈವ, ಸ್ವಭಾವದಲ್ಲೇ ವ್ಯತ್ಯಾಸ ಇದೆ. ಮುಕ್ತಾನಾಂ ಸ್ವಭಾವೋ ವ್ಯಕ್ತಿ ಮಾವರ, ಮುಕ್ತರಿಗೆ ಏನಾಗುತ್ತೆ ಅಂದರೆ ಸ್ವಭಾವ ಏನಾಗುತ್ತೆ, ಅದು ಅಭಿವ್ಯಕ್ತಿ ಆಗುತ್ತೆ ಇತ್ಯಾದಿ ಚ ಅಲ್ಲಿಗೆ. ಸೊ ಈ ಸ್ವರ್ಣದ ಸ್ವಾರಸ್ಯ ನೋಡಲಿಕ್ಕೆ ಇಷ್ಟೆಲ್ಲ ಹೇಳಿದ್ದು. ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮಾದ್ಯ. ನಾಳೆ ಎಷ್ಟು ಜನಕ್ಕೆ ಬರೋ ಆಗೋದಿಲ್ಲ ಹೇಳ್ರಿ, ಬರೋರು ಪರವಾಗಿಲ್ಲ, ಎರಡನೇ ಉಪವಾಸ ಮಾಡ್ತೇನೆ, ಆಗ ಬರ್ಲಿಕ್ಕೆ ಆಗಲ್ಲ. ಸರಿ, ಆಮೇಲೆ ಗೊತ್ತಿಲ್ಲ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಪರಿಸ್ಥಿತಿ ಏನೋ ಗೊತ್ತಿಲ್ಲ.